ಯಾತಾಕ್ಷಿತ್ಯಂತಾಷ್ಟೋರಮತಿ ವಿಶ್ವೋತ್ಪತ್ತಿಧ್ವಂಸಕಾರಣ ರಮಣ ಶ್ರಿಯ ಪ್ರತಿಬಂಧ ಯಥಾಭೂತಂ ತತ್ವದ್ಯೋತಂ ವಿರುಣ್ಮಹೆ ಇವಾಗ ಮಿಥ್ಯಾದೃಶ್ಯತ್ವಾ ಜಡತ್ವಾ ಪರಿಚ್ಛಿನ್ನತ್ವಾ ಮೂರು ಹೇತುಗಳನ್ನು ಈಗ ನಿರಾಕರಣೆ ಮಾಡ್ತಾ ಅದರಲ್ಲಿ ದೃಶ್ಯತ್ವ ತನ್ನ ಹೇತುವನ್ನು ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನದೊಳಗೆ ಸಮಗ್ರವಾಗಿ ಖಂಡನೆ ಮಾಡಿದರು. ಅದರಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ದೃಶ್ಯತ್ವ ಮಿಥ್ಯ ಅಂತ ಕರೆಯೋದಾದರೆ ಆತ್ಮನೂ ದೃಶ್ಯನಾಗ್ತಾರಿಂದ ಅವನು ಸಹ ಮಿಥ್ಯನಾಗಬೇಕಾಗತ್ತೆ ಅಂತ ಹೇಳಿದರು. ಆಗ ದೃಶ್ಯತ್ವಕ್ಕೆ ದುಃಖರ್ಮತ್ವ ಅಂತ ಅರ್ಥ ಹೇಳಿದ. ದುಃಖರ್ಮತ್ವ ಅಂದರೂ ಒಂದೇ, ದೃಶ್ಯತ್ವ ಅಂದರೂ ಒಂದೇ ಇಲ್ಲ. ದುಃಖರ್ಮತ್ವ ಅಂದರೆ ಜ್ಞಾನ ವಿಷಯತ್ವ ಅಂತ. ಜ್ಞಾನ ವಿಷಯತ್ವ ಅಂದ್ರೆ ಹಾಗೆ ಆಗುತ್ತೆ ಅಂದರೆ ತದಾಕಾರತ್ವ ಅಂತ ಹೇಳಿದ. ತದಾಕಾರ ಅಂದ್ರೆ ಜ್ಞಾನ ವಿಷಯನೇ ಆಗುತ್ತೆ ಅಂತ ಹೇಳಿದ ಮೇಲೆ ಅವನಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ತದ್ ವಿಷಯತ್ವಮೇವ ಹಿ ತದಾಕಾರತ್ವಂ ನಹಿ ಜ್ಞಾನ ಜ್ಞೇಯೋ ಏಕಾಕಾರತ. ಜ್ಞಾನದ ಆಕಾರ ಬೇರೆ, ಜ್ಞೇಯದ ಆಕಾರ ಬೇರೆ. ಘಟ ಅನ್ನೋದು ಜ್ಞೇಯದ ಆಕಾರ, ಅಯಂ ಘಟ ಅನ್ನೋದು ಜ್ಞಾನದ ಆಕಾರ. ಆದ್ದರಿಂದ ಜ್ಞಾನಕ್ಕೂ ಜ್ಞೇಯಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ಏಕಾಕಾರತ್ವ ಇಲ್ಲ ಅಂತ ತಿಳಿಸಿದೆ. ಈಗ ಮುಂದೆ ನಹಿ ಅಜ್ಞಾನಸ್ಯ ಘಟಾಶ್ರಯತ್ವಂ ಬ್ರಹ್ಮಾಶ್ರಯತ್ವಂ ವಾ ಅಸ್ತಿ ಅಥಮತಂ. ವೇದಾಂತ ವಾಕ್ಯಜನಿತವಾದಂಥ ವಿಜ್ಞಾನ ಆತ್ಮಾಕಾರತೆಯ ಆತ್ಮಜ್ಞಾನಂ ತಥಾಪಿ ಅದೇನು ಅಲ್ಲ ನಿಜ. ಆದರೆ ಆತ್ಮ ಅಜ್ಞಾನ ನಿವರ್ತನೆ ಮಾಡೋದಷ್ಟೇ ಅದರ ಕೆಲಸ. ಆತ್ಮಜ್ಞಾನ ತಂದುಕೊಡಬೇಕು ಅಂತಿದ್ರೆ ಆತ್ಮ ದೃಶ್ಯನಾಗಬೇಕು, ಜ್ಞಾನ ವಿಷಯನಾಗಬೇಕು. ಆತ್ಮಜ್ಞಾನದಿಂದ ಆತ್ಮ ಅಜ್ಞಾನ ನಿವೃತ್ತಿ ಆಗೋದಿಲ್ಲ. ಏನು ಮಾಡುತ್ತಾ ಇದೆ ಇದು ವೇದಾಂತ ವಾಕ್ಯ? ಆತ್ಮನ ಅಜ್ಞಾನ ಏನಿದೆ ನಮಗೆ ಅದು ಹೋಗಬೇಕಷ್ಟೇ ಹೊರತು ಆತ್ಮಜ್ಞಾನ ಬರಬೇಕಾಗಿಲ್ಲ. ಆತ್ಮಜ್ಞಾನ ಬಂದರೆ ಏನಾಗುತ್ತೆ? ಆತ್ಮನಿಗೆ ದೃಶ್ಯತ್ವ ಬರುತ್ತೆ. ದೃಶ್ಯತ್ವ ಬಂದಾಗ ಮಿಥ್ಯಾತ್ವ ಬರುತ್ತೆ. ಆದ್ದರಿಂದ ನಾವು ಆತ್ಮಜ್ಞಾನ ಅಂತ ಹೇಳೋದಿಲ್ಲ. ಆತ್ಮ ಅಜ್ಞಾನ ನಿವೃತ್ತಿ ಆದರೆ ಸಾಕು ಅಂತ ಹೇಳಿದ. ಅದಕ್ಕೆ ಉತ್ತರ ಕೊಡ್ತಾರೆ. ನಚ ವಕ್ತವ್ಯಂ ಜ್ಞಾತವ್ಯೇನ ಆತ್ಮನ ಅಜ್ಞಾನಂ ವ್ಯಾವರ್ತನೀಯಂ ನಚ ಅಜ್ಞಾನಂ ತಮಾಶ್ರಯತೆ. ಈಗ ಅಜ್ಞಾನ ಯಾರಲ್ಲಿದೆ ಅಂತ ಮುಂದಿನ ಪ್ರಶ್ನೆ. ಅಜ್ಞಾನ ಯಾರಲ್ಲಿ ಇದೆ? ಅದು ಆತ್ಮನನ್ನು ಆವರಣೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಜ್ಞೇಯವನ್ನು ಆವರಣೆ ಸಾಧ್ಯ ಇದೆಯೋ ಅಂತ ಕೇಳಿದರೆ, ಜ್ಞಾತವ್ಯೇನ ಆತ್ಮನ ಅಜ್ಞಾನಂ ವ್ಯಾವರ್ತನೀಯಂ ನಚ ಅಜ್ಞಾನಂ ತಮಾಶ್ರಯತೆ ಕಿಂತು ಜ್ಞಾತಾರಮೇವ. ಅಜ್ಞಾನ ಅಂತ ಯಾರು ಹೇಳ್ತೇವೆ ಯಾವಾಗಲೂ ಕೂಡ ಜ್ಞಾತುವಿಗೆ ಹೇಳ್ತೇವೆ, ಜ್ಞಾತೃವಿಗೆ ಹೇಳ್ತೇವೆ ಹೊರತು ಬೇರೆಯವ್ರಿಗೆ ಅಜ್ಞಾನ ಅಂತ ಹೇಳೋದಿಲ್ಲ. ವಸ್ತುತಃ ಭೇದಾಭಾವೇಪಿ ಜ್ಞಾತೃಜ್ಞೇಯ ಭಾವ ಸಿದ್ಧಯೇ ಯಾದೃಶ ತಾದೃಶ್ಯಾಪಿ ಭೇದಸ್ಯ ಅಂಗೀಕೃತತ್ವ ಅತಃ ಕಥಂ ಆತ್ಮಜ್ಞಾನಂ ನಿವರ್ತಯದಪಿ ಜ್ಞಾನಂ ಆತ್ಮಜ್ಞಾನಂ ಸ್ಯಾದಿತಿ ಅಜ್ಞಾನಸ್ಯ ಜ್ಞಾತವ್ಯ ಪರಬ್ರಹ್ಮಾಶ್ರಯತ್ವ ಪುನರೀಕರಣಾದಿತಿ. ಇನ್ನು ಆಯಿತು, ಆತ್ಮನನ್ನೇ ಆಶ್ರಯಿಸಿದೆ ಒಪ್ಪೋಣ, ಜ್ಞಾತೃವನ್ನೇ ಆಶ್ರಯ ಇದೆ. ಜ್ಞಾತೃವಿಗೂ ಮತ್ತು ಇದಕ್ಕೂ ಭೇದ ಇಲ್ಲ, ಅದ್ವೈತ ಹೋಗಿಬಿಡುತ್ತೆ. ಆದ್ದರಿಂದ ಇದೆ ಆದರೂ ಕೂಡ ಭೇದಾಭಾವೇಪಿ ಜ್ಞಾತೃಜ್ಞೇಯ ಭಾವ ಸಿದ್ಧಯೇ. ಜ್ಞಾತೃ ಜ್ಞೇಯ ಭಾವ, ಜ್ಞಾತೃ ತಿಳಿಯೋರು, ಜ್ಞೇಯ ತಿಳಿಯಲ್ಪಡೋದು, ಜ್ಞಾತೃಜ್ಞೇಯ ಭಾವ. ಜ್ಞಾತೃಜ್ಞೇಯ ಭಾವ ಬಂದ ತಕ್ಷಣ ಏನಾಯ್ತು ಅಲ್ಲಿಗೆ? ಅದ್ವೈತ ಹೊರಟೋಯ್ತು. ಜ್ಞಾತೃ ಬೇರೆ, ಜ್ಞೇಯ ಜ್ಞೇಯ ಬೇರೆ ಅಂತ ಇರೋದ್ರಿಂದ ಅದ್ವೈತ ಹೊರಟೋಯ್ತು. ಆದರೆ ಎರಡು ಆ್ಯಕ್ಚುಲಿ ಏನಾಗಬೇಕೀಗ? ಒಂದೇ ಆಗಬೇಕು ಅವ್ರ ಪ್ರಕಾರ. ಮತ್ತು ಭೇದ ಇಲ್ಲದೆ ಹೋದರೂ ಕೂಡ ಭೇದ ಇದ್ದಾಗ ಮಾಡ್ತೀವಿ ನಾವು. ಯಾದೃಶ್ಯ ತಾದೃಶ್ಯಶ್ಚಾಪಿ ಭೇದಶ್ಚ ಅಂಗೀಕೃತ, ಏನೋ ಒಂಥರ ಭೇದ ಒಪ್ತೇವೆ. ಅದಕ್ಕೇನಂತ ಕರಿತೇವೆ ನಾವು? ವ್ಯಾವಹಾರಿಕ ಅಂತ ಹೇಳ್ತೇವೆ. ಅತಃ ಕಥಂ ಆತ್ಮಜ್ಞಾನಂ ನಿವರ್ತಯದಪಿ ಜ್ಞಾನಂ ಆತ್ಮಜ್ಞಾನಂ ಸ್ಯಾದಿತಿ. ಆದ್ದರಿಂದ ಆತ್ಮ ಅಜ್ಞಾನವನ್ನು ನಿವರ್ತನೆ ಮಾಡತಕ್ಕಂಥ ಜ್ಞಾನವೇ ಹೊರತು ಆತ್ಮಜ್ಞಾನ ಅಲ್ಲ. ಆದ್ದರಿಂದನೇ ಯಾವ ಸಮಸ್ಯೆ ಬರಲಿಲ್ಲ? ದೃಶ್ಯತ್ವ ಆತ್ಮನಿಗೆ ಬಂತು, ಅದು ಮಿಥ್ಯ ಆಗಲಿ ಅನ್ನೋ ಪ್ರಶ್ನೆ ಬರಲಿಲ್ಲ ಅಂತ ಹೇಳಿದ. ಅಜ್ಞಾನಸ್ಯ ಜ್ಞಾತವ್ಯ ಪರಬ್ರಹ್ಮಾಶ್ರಯತ್ವ ಉರರೀಕರಣಾದಿತಿ ಇಂಪಾರ್ಟೆಂಟ್. ಅಜ್ಞಾನಸ್ಯ ಜ್ಞಾತವ್ಯ ಪರಬ್ರಹ್ಮ ಆಶ್ರಯತ್ವ ಉರರೀಕರಣಾದಿತಿ. ಅಜ್ಞಾನ ಯಾರನ್ನು ಆಶ್ರಯಿಸಿದೆ ಅಂದರೆ, ಯಾವ ಬ್ರಹ್ಮನನ್ನು ತಿಳಿಬೇಕಾಗಿದೆಯೋ ಆ ಬ್ರಹ್ಮನನ್ನೇ ಅಜ್ಞಾನ ಆಶ್ರಯಿಸಿದೆ ಅಂತ ಹೇಳ್ತೇನೆ ಅಂತ ಹೇಳಿದ. ಹಾಗೆ ಹೇಳ್ತಾರೆ ತತ್ರಾಹ ಒಪ್ತೇವೆ ಅಂತಾರೆ. ಅದನ್ನು ನಾವು ಸ್ಫುಟವಾಗಿ ಸಾಧನೆ ಮಾಡೋದು ಉರರೀಕರಣ ಅಂತ ಕರೀತಾರೆ. ಗುರು ಅಂದರೆ ಹೆಚ್ಚು, ಉರರೀಕರಣ ಹೆಚ್ಚು ಮಾಡೋದು ಅಂತಾರೆ. ಅಂದರೆ ಇನ್ನೂ ಹೆಚ್ಚಾಗಿ ಸಾಧಿಸ್ತೇವೆ. ತತ್ರಾಹ ನಹಿ ಅಜ್ಞಾನಸ್ಯ ಘಟಾಶ್ರಯತ್ವಂ ಬ್ರಹ್ಮಾಶ್ರಯತ್ವಂ ವಾ ಅಸ್ತಿ ಹೇಳ್ತಾರೆ. ನೋಡು, ಅಜ್ಞಾನಕ್ಕೆ ಘಟ ಆಶ್ರಯವಾಗಲಿಕ್ಕೂ ಸಾಧ್ಯ ಇಲ್ಲ, ಬ್ರಹ್ಮ ಆಶ್ರಯವಾಗಲಿಕ್ಕೂ ಸಾಧ್ಯ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಜ್ಞಾನ ಯಾವಾಗಲೂ ಕೂಡ ಘಟವನ್ನು, ಘಟ ಅಂದ್ರೆ ಏನು? ಜ್ಞೇಯ. ಜ್ಞೇಯ ಅಂದ್ರೆ ಏನು? ಜಡ. ಇಲ್ಲಿ ಜಡವನ್ನು ಆಶ್ರಯಿಸಿ ಅಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಜಡಕ್ಕೇನಿಲ್ಲ, ಜ್ಞಾನದ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಅದು ಪ್ರಶ್ನೆ ಬರಲಿಲ್ಲ. ಇನ್ನು ಉಳಿದಿದ್ದು ಯಾವುದು? ಬ್ರಹ್ಮನ ಆಶ್ರಯಿಸಬೇಕು ಅಂತ ಹೇಳಬೇಕು. ಬ್ರಹ್ಮನ ಆಶ್ರಯಿಸಲಿಕ್ಕೂ ಸಾಧ್ಯ ಇಲ್ಲ, ಅದೆಲ್ಲ ಹೇಳ್ತಾರೆ. ಹೀ ಶಬ್ದೇ ಹೇತ್ವರ್ ಶಬ್ದೋ ಹೇತ್ವರ್ಥೇ ವಾ ಶಬ್ದ ಉಪಮಾಯಾಂ ಯಥಾ ಖಲು ನಾ ಘಟಾಜ್ಞಾನಸ ಘಟಾಶ್ರಯತ್ವಂ ಏವಂ ಏವಂ ಅಜ್ಞಾನತ್ವಾನ್ನ ಬ್ರಹ್ಮಾಜ್ಞಾನಸ್ಯಾಪಿ ತದಾಶ್ರಯತ್ವಮಸ್ತಿ. ಘಟ ಹೇಗೆ ಜ್ಞಾನಕ್ಕೆ ಅಜ್ಞಾನಕ್ಕೆ ಆಶ್ರಯ ಆಗೋದಿಲ್ಲೋ ಅದೇ ರೀತಿಯಲ್ಲಿ ಬ್ರಹ್ಮನು ಅಜ್ಞಾನಕ್ಕೆ ಆಶ್ರಯ ಆಗೋದಿಲ್ಲ. ಅನ್ಯಥಾ ಘಟ ಅಜ್ಞಾನಸ್ಯಾಪಿ ತದಾಶ್ರಯತ್ವ ಪ್ರಸಂಗ ಯತ ಏವಂ ನ ಬ್ರಹ್ಮ ಅಜ್ಞಾನಂ ತದಾಶ್ರಯಂ ತಸ್ಮಾನ್ನ ತನ್ನಿವರ್ತಯದಪಿ ಜ್ಞಾನಂ ಬ್ರಹ್ಮಜ್ಞಾನಮಿತಿ. ಈಗ ಪ್ರಶ್ನೆ, ಘಟದ ವಿಷಯದಲ್ಲಿ ನಮಗೆ ಅಜ್ಞಾನ ಇತ್ತು, ಘಟದ ವಿಷಯಕ್ಕೆ ನಮಗೆ ಜ್ಞಾನ ಬಂತು, ಆಗ ನಮಗಿದ್ದ ಅಜ್ಞಾನ ಏನಾಯಿತು? ಹೋಗಿ ಜ್ಞಾನ ಬಂದ್ಬಿಡು, ಜ್ಞಾನದಿಂದಾಗಿ ಅಜ್ಞಾನ ಹೊರಟೋಯ್ತು. ಈಗ ಬ್ರಹ್ಮ ಅಜ್ಞಾನ ಎಲ್ಲಿದೆ ಅಂತ ಪ್ರಶ್ನೆ. ಈಗ ಬ್ರಹ್ಮ ಅಜ್ಞಾನ ಘಟದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಯಾಕೆ ಜಡ ಪದಾರ್ಥ, ಇನ್ನು ಬ್ರಹ್ಮದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಅದು ಎಲ್ಲಿದೆ ಅದೀಗ? ನಾನು ಘಟಾಜ್ಞಾನಮೇವ ನಾಸ್ತಿ ಯಾರೋತ್ಪತ್ತೇ ಪ್ರಾಕ್ ಪ್ರಮಾಣ ವೈಕಲ್ಯಾದೇವ ಜ್ಞಾನಾಭಾವ ಉಪಪತ್ತೇ ಹೇ ಉತ್ಪನ್ನೇತು ಜ್ಞಾನೇ ತಥೇವ ಸುತರಾಂ ಅಜ್ಞಾನ ಕಲ್ಪಕಾಭಾವ ಅಥೋ ಯದಜ್ಞಾನಂ ನ ತದ್ವಿಷಯಾಶ್ರಿತಮಿತಿ ವ್ಯಾಪ್ತೌ ಕಥಂ ಘಟಾಜ್ಞಾನಂ ದೃಷ್ಟಾಂತೀಕ್ರಿಯತೆ ಕಶ್ಯವಾ ಘಟಾಶ್ರಯತ್ವಮಾಪಾದ್ಯತೆ ಬ್ರಹ್ಮಣಿ ತು ಸ್ವಯಂ ಪ್ರಕಾಶಮಾನೇಪಿ ತತ್ಸ್ವರೂಪ ಅನವಭಾಸಸ್ಯ ಅನನ್ಯ ನಿಮಿತ್ತತ್ವಾತ್ ಭಾವರೂಪಮ ಜ್ಞಾನಂ ಕಲ್ಪ್ಯತೆ ಇತಿ ಮೈವಂ. ನಾನು ಘಟಾಜ್ಞಾನವೇವ ನಾಸ್ತಿ. ನೋಡಿ, ಘಟಾಜ್ಞಾನ ಅನ್ನೋ ಪದ ಉಪಯೋಗಿಸಬಾರ್ದು ನೀವು. ಯಾತಕ್ಕೆ ಅಂದರೆ ನಮಗೆ ಹೇಳ್ತಾನೆ, ಜ್ಞಾನೋತ್ಪತ್ತೇ ಹೇ ಪ್ರಾಕ್ ಪ್ರಮಾಣ ವೈಕಲ್ಯಾದೇವ ಜ್ಞಾನ ಅಭಾವ ಉಪತ್ತೇ ಹೇ. ಜ್ಞಾನ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಘಟಜ್ಞಾನದ ಪ್ರಶ್ನೆ ಇಲ್ಲ. ಉತ್ಪನ್ನೇತು ಜ್ಞಾನೇ, ಜ್ಞಾನ ಬಂದ ಮೇಲೆ ತಥೈವ ಸುತರಾಮ್ ಅಜ್ಞಾನ ಕಲ್ಪಕಾಭಾವಾತ್, ಮೊದಲು ಜ್ಞಾನಾಭಾವದ ಪ್ರಶ್ನೆ ಇಲ್ಲ. ಆಮೇಲೆ ಘಟದ ಜ್ಞಾನ ಬಂದ ಮೇಲೆ ಅಜ್ಞಾನದ ಮೊದಲು ಅಜ್ಞಾನ ಇಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋ ಚಾನ್ಸ್ ಇಲ್ಲ. ಜ್ಞಾನ ಬಂದ ಮೇಲೆ ಅಜ್ಞಾನದ ಹೆಸರಿಲ್ಲ, ಯಾಕೆ ಜ್ಞಾನ ಬಂದಿರೋದ್ರಿಂದ ಈ ರೀತಿಯಾಗಿ ಅಜ್ಞಾನ ಒಪ್ತೇನೆ ಅಂತ ಹೇಳಿದ್ರು. ಘಟದ ಜ್ಞಾನ ಗೊತ್ತಿಲ್ಲ ಅಂತಲ್ಲ, ಮೊದಲ ಪ್ರಸಕ್ತಿ ಔಟ್ ಆಫ್ ಕ್ವಶನ್ ಅದು. ಆಮೇಲೆ ಜ್ಞಾನ ಬಂದ ಮೇಲೆ ಏನಾಯ್ತು? ಅದು ಜ್ಞಾನ ಬಂದಾಯ್ತು. ಸೊ ಘಟ ಅಜ್ಞಾನಕ್ಕೂ ಘಟಜ್ಞಾನಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ. ಅಥವಾ ಯದಜ್ಞಾನಂ ನ ತದ್ ವಿಷಯ ಆಶ್ರಿತ ಮಿತಿ ವ್ಯಾಪ್ತವು ಕಥಂ ಘಟಾಜ್ಞಾನಂ ದೃಷ್ಟಾಂತೀಕ್ರಿಯತೆ. ಅದರ ವ್ಯಾಪ್ತಿ ಏನು ಅಂದರೆ, ಯತ ಅಜ್ಞಾನಂ ನ ತದ್ ವಿಷಯ ಆಶ್ರಿತಂ, ಯಾವುದರ ಅಜ್ಞಾನವಾಗಿದೆಯೋ ಅದು ಆ ವಿಷಯವನ್ನು ಆಶ್ರಯಿಸಿಲ್ಲ. ಆ್ಯಕ್ಚುಲಿ ಏನಾಗಿರಬೇಕಿದು, ವಿಷಯವನ್ನು ಆಶ್ರಯಿಸೋದಿಲ್ಲ. ಕರೆಕ್ಟ್, ವಿಷಯವಾಗಿರುತ್ತೆ, ತಿಳ್ಕೊಳ್ತಾನೆ ಆಶ್ರಯಿಸಿರುತ್ತೆ. ಅವನು ಹೇಳೋದೇನೆಂದ್ರೆ, ಈಗ ಘಟದ ವಿಷಯ ಘಟದ ಅಜ್ಞಾನ ಘಟವನ್ನು ಆಶ್ರಯಿಸಿಲ್ಲ, ನಾವು ಒಪ್ಪಿರೋದೇ. ಇನ್ನು ಬ್ರಹ್ಮನನ್ನು ಆಶ್ರಯಿಸಿಲ್ಲ. ಕಶ್ಯವ ಘಟಾಶ್ರಯತ್ವ ಮಾಪಾದ್ಯತೆ ಬ್ರಹ್ಮಣಿತು ಸ್ವಯಂ ಪ್ರಕಾಶಮಾನೇಪಿ, ಇನ್ನು ಬ್ರಹ್ಮ ಸ್ವಯಂ ಪ್ರಕಾಶನೆ, ಅವನಲ್ಲಿ ಅಜ್ಞಾನ ಬರೋ ಚಾನ್ಸ್ ಇಲ್ಲ. ತತ್ಸ್ವರೂಪ ಅನವಭಾಸಸ್ಯ ಅನನ್ಯ ನಿಮಿತ್ತತ್ವ ಆದರೆ ಸ್ವರೂಪ ಸ್ವಪ್ರಕಾಶ ಬ್ರಹ್ಮಂತಾಗಿದ್ದರೂ ಕೂಡ ಅದು ಹೊರಗೆ ಬರ್ತಾ ಇಲ್ಲ ಪ್ರಕಾಶ. ಅದನ್ನೇನಂತ ಕರಿತೇವೆ ನಾವು, ಭಾವರೂಪಮ ಜ್ಞಾನಂ ಕಲ್ಪ್ಯತೆ, ಒಂದು ಅಜ್ಞಾನವನ್ನು ಕಲ್ಪನೆ ಮಾಡ್ತೇವೆ. ಬ್ರಹ್ಮನ ಸ್ವರೂಪ ಪ್ರಕಾಶ ರೂಪವೇ, ಬ್ರಹ್ಮ ಸ್ವಪ್ರಕಾಶವೇ, ಘಟ ಅಪ್ರಕಾಶ, ಬ್ರಹ್ಮ ಸ್ವಪ್ರಕಾಶ. ಘಟದಲ್ಲಿ ಅಜ್ಞಾನ ಇಲ್ಲ, ಪ್ರಕಾಶವೇ ಇಲ್ಲ, ಆದ್ದರಿಂದ ಬ್ರಹ್ಮನಲ್ಲೂ ಕೂಡ ಅಜ್ಞಾನ ಇರಬಾರ್ದಾಗಿತ್ತು. ಅದೇನಾಗಿದೆ, ಸ್ವಪ್ರಕಾಶ ನಿಜನೇ, ಆದರೆ ಏನಾಗಿದೆ ಅಂದರೆ ಸ್ವಪ್ರಕಾಶತ್ತು ಹೊರಗೆ ಬರದಂತೆ ಆಗಿಬಿಟ್ಟಿದೆ. ಸ್ವಪ್ರಕಾಶತ್ತು ಹೊರಗೆ ಬರದಂತೆ ಬ್ಲಾಕ್ ಆಗಿಬಿಟ್ಟಿದೆ. ಅಂಥ ಅಜ್ಞಾನ ಒಂದಿದೆ, ಬ್ಲಾಕ್ ಮಾಡಿರೋ ಅಜ್ಞಾನ ಒಂದಿದೆ, ಅದು ಹೋಗಬೇಕಾಗಿದೆ ಅಂತ ಹೇಳಿದ. ಸ್ವಪ್ರಕಾಶ ಅಂತ ಕರೆದ ಮೇಲೆ ಅದು ಬ್ಲಾಕ್ ಆಗೋದೇನು ಮತ್ತೆ ಮತ್ತೆ ಯಾರಿಗೆ ಬ್ಲಾಕ್ ಆಗಬೇಕು ಸ್ವಪ್ರಕಾಶ ಅನ್ನೋದು? ಅವನಿಗೆ ಬ್ಲಾಕ್ ಆಗಬೇಕು, ಹುಡುಗರಿಗೆ ಯಾಕೆ ಬ್ಲಾಕ್ ಆಗುತ್ತದೋ ಗೊತ್ತಾಯ್ತು. ಹುಡುಗರ ಪ್ರಶ್ನೆನೇ ಇಲ್ಲ, ಇಲ್ಲೇ ಇಲ್ಲ. ಅವನಿಗೆ ಬ್ಲಾಕ್ ಆಗೋ ಚಾನ್ಸ್ ಎಲ್ಲ ಇರೋದೊಬ್ಬನು, ಏನೋ ಬ್ಲಾಕ್ ಆಗಿದೆ ಅಂತ ಅದನ್ನು ತೆಗೆದುಹಾಕಬೇಕಾಗಿದೆ ಅಷ್ಟೇ. ಘಟೋಪಿ ಯದಾ ಮೈ ವಂ ಘಟೋಪಿ ಯದಾ ಅನ್ಯಾತ್ಮನ ಅವಭಾಸತೆ ತದಾ ಇಂದ್ರಿಯ ಪ್ರವೃತ್ತೌ ಅಪಿ ಘಟತ್ವ ಅಗ್ರಹಣಸ್ಯ ಅನನ್ಯ ನಿಮಿತ್ತತ್ವ ತತ್ರಾಪಿ ಅಜ್ಞಾನಸ್ಯ ಪರೇಣ ಅಂಗೀಕಾರ್ಯತ್ವ ಅನ್ಯಥಾ ಶುಕ್ತಿಕಾ ಜ್ಞಾನ ವಿನಶ್ಯ ಯದಿ ತರ್ಹಿ ನ ವಿಷಯಾಶ್ರಿತ ಅಜ್ಞಾನಂ ನ ಕ್ವತದಾಶ್ರಿತ ಮಿತ್ಯತ ಆಹಾ. ಘಟೋಪಿ ಯದಾ ಅನ್ಯಾತ್ಮನ ಅವಭಾಸತೆ, ಘಟ ಇದೆ, ಘಟ ಮತ್ತೊಂದು ವಸ್ತುವಾಗಿ ಕಂಡಾಗ ಯದಾ ತದಾ ಇಂದ್ರಿಯ ಪ್ರವೃತ್ತವು ಅಪಿ, ಹಾಗೆ ಇಂದ್ರಿಯ ಪ್ರವೃತ್ತಿಗೋಸ್ಕರವಾಗಿ ಘಟತ್ವ ಅಗ್ರಹಣಸ್ಯ ಅನನ್ಯ ನಿಮಿತ್ತತ್ವ ತತ್ರಾಪಿ ಅಜ್ಞಾನಸ್ಯ ಪರೇಣ ಅಂಗೀಕಾರ್ಯತ್ವ. ಹಾಗಿದ್ರೆ ಘಟವು ಕೂಡ ಬೇರೆ ರೀತಿಯಾಗಿ ಕಂಡಾಗ ಅದಕ್ಕೊಂದು ಅಜ್ಞಾನ ಒಪ್ಪಕ್ಕೆ ನಾವೀಗ, ಯಾವುದೋ ಒಂದು ಅಜ್ಞಾನ ಇದೆ. ಇಲ್ಲದ್ರೆ ಅನ್ಯಥಾ ಶುಕ್ತಿಕಾ ಜ್ಞಾನ ವಿನಶ್ಯಾ, ಶುಕ್ತಿಕಾ ಜ್ಞಾನ ಬರದಂತೆ ಏನೋ ಒಂದು ಬಂದು ರಜಿತ ಕಾಣಿಸ್ತಾ ಇದೆ ಅಂತ ತಿಳ್ಕೊಬೋಣ. ರಜಿತ ಜ್ಞಾನ ಶುಕ್ತಿಕ ಜ್ಞಾನ ಬರಲಿಕ್ಕೋಸ್ಕರ ಏನೋ ಒಂದು ಬಂದ್ಮೇಲೆ ತಾನೇ ರಜಿತ ಮಿಥ್ಯ ಅಂತ ಗೊತ್ತಾಗೋದು. ಶುಕ್ತಿಕಾ ಜ್ಞಾನ ಬರಲಿಕ್ಕೆ ಏನು ಅವಕಾಶ ಇದೆ? ಯದಿ ತರ್ಹಿ ನ ವಿಷಯಾಶ್ರಿತ ಅಜ್ಞಾನ ಕ್ವಾ ತದಾಶ್ರಿತ ಮಿಥ್ಯತಾಹ. ನೋಡಿ, ವಿಷಯವನ್ನು ಆಶ್ರಯಿಸಿ ಅಜ್ಞಾನ ಇಲ್ಲ ಅಂತ ಹೇಳ್ತೀರಲ್ಲ, ಎಲ್ಲಿದೆ ನೀವೇ ಹೇಳಿ ಅಂತ ಕೇಳ್ತಾರೆ. ಪುಂಗತಮೇವ ಹಿ ತಮಃ ಇಂಪಾರ್ಟೆಂಟ್ ಇದು. ಪುಂಗತಮೇವ ಹಿ ತಮಃ, ಪುಂ ಅಂದ್ರೆ ಪುರುಷ, ಪುರುಷ ಅಂದ್ರೆ ಪುರುಷ ಸ್ತ್ರೀ ಅಂತ ಅರ್ಥ ಅಲ್ಲ. ಪುರುಷ ಅಂದ್ರೆ ಯಾರಿಲ್ಲಿ ಜ್ಞಾತೃ ಅಷ್ಟೇ. ಯಾವಾಗಲೂ ಅಜ್ಞಾನ ಯಾರಿಗೆ ಹೇಳಬೇಕು ನಾವೀಗ? ಪುಂಗತಮೇವ ಹಿ ತಮಃ, ತಿಳ್ಕೊಡ್ತಕ್ಕಂಥ ವ್ಯಕ್ತಿಗೆ ಅಜ್ಞಾನ ಹೇಳಬೇಕೆ ಹೊರತು ಬೇರೆ. ತಮಃ ಅಂದ್ರೆ ಏನಿದು? ಅಜ್ಞಾನ ಅಂತ ಅರ್ಥ. ಅದಕ್ಕೆ ತಮಸ್ಸು ತಮೋಯೋಗ್ಯರು, ಯಾತಕ್ಕೆ ತಮೋಯೋಗ್ಯರು ಅಂತ ಹೇಳಿ ಜ್ಞಾನ ಇಲ್ಲ, ಜೊತೆ ಮಿಥ್ಯಾ ಜ್ಞಾನ ಇದೆ. ಎಲ್ಲಿಗೆ ಹೋಗ್ತಾರೆ ಕೊನೆಗೆ ಅವರು? ತಮಸ್ಸಿಗೆ ಹೋಗ್ತಾರೆ. ಸೊ ತಮಸ್ಸಿಗೂ ತಮಸ್ಸಿಗೂ ಕಲ್ಪನೆ ಇದೆ. ಅಜ್ಞಾನ ಮಿಥ್ಯಾಜ್ಞಾನ ಎರಡೂ ತಮಸ್ಸೆ. ಏನೂ ಗೊತ್ತಾಗೋದಿಲ್ಲ, ಅದು ಅಜ್ಞಾನ. ಆಮೇಲೆ ತಪ್ಪು ಗೊತ್ತಾಗುತ್ತೆ, ಅದು ಮಿಥ್ಯಾಜ್ಞಾನ. ಎರಡೂ ಯಾವುದಕ್ಕೆ ಸಾಧ ಆಗುತ್ತೆ ಕೊನೆಗೆ? ಅದು ತಮಸ್ಸಿಗೆ ಕಾರಣ ಆಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಪುಂಗತಮೇವ ಹಿ ತಮಃ. ಪುಂಗತಂ ಜಾತೃ ಪುರುಷ ಗತಂ, ಪುಂಗತಂ ಅಂದ್ರೆ ಜಾತೃ ಪುರುಷ ಗತಂ, ತಮ ಇವ ತಮೋ ಅಜ್ಞಾನಂ. ತಾಕ ಅಜ್ಞಾನ ತಮಸ್ಸು ಅಂತ ಯಾತಿ ಕರೀತಾರೆ ಅಂದ್ರೆ ಕತ್ಲಲ್ಲಿ ಏನೂ ಕಾಣೋದಿಲ್ಲ, ಅಜ್ಞಾನದಲ್ಲಿ ಏನಾಗುತ್ತೆ ಗೊತ್ತಾಗೋದಿಲ್ಲ. ಅದು ಕಾಮನ್ ಫ್ಯಾಕ್ಟರ್. ಆಕ್ಚುಲಿ ತಮಸ್ಸು ಹೊರಗಿಂದು, ಅಜ್ಞಾನ ಒಳಗಿಂದು. ತಮಸ್ಸಿನಿಂದ ಹೊರಗಿನ ಪದಾರ್ಥ ಕಾಣೋದಿಲ್ಲ, ಅಜ್ಞಾನ ಇದ್ದಾಗ ಜ್ಞಾನ ಬರೋದಿಲ್ಲ. ಅದಕ್ಕೋಸ್ಕರ ತಮಸ್ಸು ಇಜಿಕೊಳ್ತು ಅಜ್ಞಾನ ಅಂತ ಕರೀತಾರೆ. ಜ್ಞಾನ ಪ್ರತಿಬಂಧಕತ್ವ ಎರಡು ಕಾಮನ್ ಫ್ಯಾಕ್ಟರ್ ಏನು? ತಮಸ್ಸಿಗೆ ವಸ್ತುವನ್ನ ತಿಳ್ಕೊಳ್ಳೋದಕ್ಕೆ ಅಡ್ಡಿ ಆಗುತ್ತೆ, ಒಳಗಿರೋ ಅಜ್ಞಾನ ಏನು ಮಾಡುತ್ತೆ? ವಸ್ತು ಅಡ್ಡಿ ಮಾಡುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಅಜ್ಞಾನವನ್ನು ಏನಂತ ಕರೀತಾರೆ? ಈ ರೀತಿ ಕರೆದಿದ್ದಾರೆ. ತಮೋನುದಾನಂದ ಮಮಾಪಲೋಕ ತತ್ವ ಪ್ರದೀಪ ಹೃದಯ ಗೋಗಣೇನ. ತಮೋನುದ ಅಂತ ಹೇಳಬೇಕಾದ್ರೆ ಒಂದು ತಮೋನುದ ಸೂರ್ಯನ ಬೆಳಕು ತಮಸ್ಸನ್ನು ತೆಗೆದಾಕುತ್ತೆ, ಇನ್ನು ಈ ಬೆಳಕು ಯಾವುದು? ಜ್ಞಾನದ ಬೆಳಕು ಇನ್ನು ತೆಗೆದಾಕುತ್ತೆ. ಅದಕ್ಕೆ ತಮೋನುದ ಅಂತ ಕರೆದಿದ್ದಾರೆ. ಜ್ಞಾನ ಪ್ರತಿಬಂಧಕತ್ವ ತಮೋಗ್ರಹಣ ಉತ್ತರತ್ರ ಉಪಯೋಕ್ಷತೆ. ಹಾಗಿದ್ರೆ ಒಂದು ಪ್ರಶ್ನೆ ಮಾಡಬಹುದಿತ್ತು ಆಚಾರ್ಯ, ತಮಸ್ಸಿಗೆ ಅರ್ಥ ಇಟ್ಕೊಳ್ಬೋದು, ಬರೀ ಅಜ್ಞಾನ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ, ಇಲ್ಲ ಸ್ವಾರಸ್ಯ ಇಟ್ಕೊಂಡಿದ್ದಾರೆ ಆಚಾರ್ಯ. ತಮಸ್ಸು ಅಂತ ಹೇಳಿದರೆ ಹೊಸ ಪರ್ಪಸ್ ಒಂದು ಸರ್ವಾಗುತ್ತೆ, ಅದು ಮುಂದೆ ಹೇಳ್ತೇವೆ ಅಂತ ಹೇಳ್ತಾರೆ. ತಮೋಗ್ರಹಣ ಉತ್ತರತ್ರ ಉಪಯೋಕ್ಷತೆ ಪ್ರಮಾಣೇನ ಹಿ ವಿಷಯಾಶ್ರಿತತ್ವೇ ನಿರಾಕೃತೆ ಪರಿಶೇಷತೋ ಗಾತೃಗತತ್ವ ಸಿದ್ಧತಿ. ಇದು ವಿಷಯಾಶ್ರಿತವಾಗಿ ಅಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಯಾವುದನ್ನು ಆಶ್ರಯಿಸಿರಬೇಕು ಅಂತ ಇರದೇ ಇಬ್ಬರು, ಜ್ಞಾನ ಜ್ಞಾತೃ ಜ್ಞೇಯ, ಜ್ಞಾನ ಜ್ಞಾತೃ ಜ್ಞೇಯ. ಸೊ ಈಗ ಜ್ಞಾನ ರೂಲ್ಡ್ ಔಟ್. ಈಗ ಜ್ಞಾನ ಬರಬೇಕಾದ್ರೂ ಕೂಡ ಒಂದು ವಿಷಯ ಬೇಕು, ತಿಳ್ಕೊಳ್ಳೋನು ಬೇಕು. ಅಜ್ಞಾನ ಇರಬೇಕಾದ್ರೂ ಕೂಡ ಯಾವುದೋ ಅಜ್ಞಾತ ವಿಷಯ ಇರಬೇಕು, ಅಜ್ಞಾನಿ ಮನುಷ್ಯ ಇರಬೇಕು. ಸೊ ಈಗ ಜ್ಞಾನ ಅಂದರೆ ಆಶ್ರಯ ಬೇಕು ಅದಕ್ಕೆ. ಜ್ಞಾನವೇ ಆಗಲಿ ಅಜ್ಞಾನವಾಗಲಿ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ, ಅದು ಯಾವ್ದಾದ್ರೂ ಒಂದರಲ್ಲಿರಬೇಕು. ಇಲ್ಲ ಜ್ಞಾನದಲ್ಲಿರಬೇಕು, ಜ್ಞೇಯದಲ್ಲಿರಬೇಕು. ಜ್ಞೇಯದಲ್ಲಿಲ್ಲ ಅಂತ ಹೇಳಿದ ಮೇಲೆ ಜ್ಞೇಯ ಘಟವಾದರೂ ಇರೋದಿಲ್ಲ, ಅದಕ್ಕೆ ಜ್ಞಾನದ ಚಾನ್ಸೇ ಇಲ್ಲ. ಬ್ರಹ್ಮನಾದ ಇರೋದಿಲ್ಲ, ಸ್ವಪ್ರಕಾಶ. ಇನ್ನೆಲ್ಲಿರಬೇಕು ಅಂತ ಆಯ್ತದೆ. ಈಗ ತಿಳ್ಕೊಳ್ಳೋ ವ್ಯಕ್ತಿ ಇಲ್ಲಿ ಇಲ್ಲಿ ಪ್ರಕಾರ ಉಳಿದಿದ್ದು ಅನ್ನೋ ಒಂದು ಜ್ಞಾತೃ ಮಾತ್ರ ಅಲ್ಲಿರಬೇಕು. ಈಗ ಹಿಶಬ್ದಸ್ತು ಅಹಂ ಅಜ್ಞ ಘಟಮಹಂ ನ ಜಾನಾಮಿ ಇತ್ಯಾದಿ ಅನುಭವ ಮಾತ್ರ ಪ್ರಮಾಣಂ ದರ್ಶಯತಿ. ಹಿ ಅಂತ ಅತಿಕ್ ಪುಂಗತಮೇವ ಹಿ ತಮಃ ಅಂತ ಅತಿಕ್ ಹೇಳಿದ್ರು ಅಂದ್ರೆ ಸರ್ವಾನುಭವ ಸಿದ್ಧವಾದ ವಿಚಾರ. ನನಗೆ ಘಟ ಗೊತ್ತಿಲ್ಲ, ಅಹಂ ಅಜ್ಞ, ನಾನು ಅಜ್ಞಾನಿ. ಘಟಮಹಂ ನ ಜಾನಾಮಿ, ಅಹಂ ನಾನು ಘಟಂ ಘಟವನ್ನು ನಾನು ತಿಳಿಯಲಾರೆ. ಇತ್ಯಾದಿ ಅನುಭವಮಿ ಅತ್ರ ಪ್ರಮಾಣಂ ದರ್ಶಯತಿ ಪ್ರಮಾಣಾಂತರಂಚ ಅಹ. ಇತ್ಯಾದಿ ಅನುಭವವನ್ನು ಕೂಡ ಈ ಶಬ್ದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದಿದೆ ಪ್ರಮಾಣಾಂತರಂಚ ಅಹ, ಇನ್ನೊಂದು ಪ್ರಮಾಣವನ್ನು ಇನ್ನೊಂದು ದೃಷ್ಟಿಯಿಂದ ಕೂಡ ವ್ಯಕ್ತಿಯನ್ನು ಆಶ್ರಯಿಸಿ ಅಜ್ಞಾನ ಇರುತ್ತೆ ಹೊರತು ಜ್ಞೇಯವನ್ನು ಆಶ್ರಯಿಸಿ ಅಲ್ಲ. ಅದಕ್ಕೆ ಜ್ಞಾನೇನ ನಿವರ್ತತೆ, ಪುಂಗತಮೇವ ಹಿ ತಮಃ, ಜ್ಞಾನೇನ ನಿವರ್ತತೆ. ಇವತ್ತು ದೇವದತ್ತ ಅಂತ ಒಬ್ಬನಿದ್ದಾನೆ, ಅವನಿಗೆ ಘಟದ ಜ್ಞಾನ ಇಲ್ಲ, ಘಟದ ಅಜ್ಞಾನ ಇದೆ. ಈ ಘಟದ ಜ್ಞಾನ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವನಿಗೀಗ ಘಟದ ಜ್ಞಾನ ಕೊಡ್ಬೇಕು. ಘಟದ ಜ್ಞಾನ ಯಾರಿಗೆ ಕೊಡ್ಬೇಕು? ದೇವದತ್ತನಿಗೆ ಕೊಡ್ಬೇಕು. ಅದಕ್ಕೆ ಜ್ಞಾನೇನ ನಿವರ್ತತೆ, ಪುಂಗತಮೇವ ಹಿ ತಮಃ, ಜ್ಞಾನೇನ ನಿವರ್ತತೆ. ಪುರುಷರನ್ನು ಆಶ್ರಯಿಸಿರ್ತಕ್ಕಂಥ ಒಂದು ತಪಸ್ಸು ಅಜ್ಞಾನ, ಜ್ಞಾನ ಬಂದ ತಕ್ಷಣ ಏನಾಗುತ್ತೆ? ಅದು ಹೊರಟೋಗುತ್ತೆ. ತಮ ಇತಿ ವರ್ತ, ಹೋ ಯಾರಿಗೆ ಜ್ಞಾನ ಬಂದಾಗ ಅಜ್ಞಾನ ಹೋಯ್ತೋ, ಅಜ್ಞಾನ ಎಲ್ಲಿದೆ ಅಂತಾಯ್ತು? ಅಲ್ಲಿತ್ತು ಅಂತಾಯ್ತು. ಅರ್ಥ ಆಯ್ತು? ಯಾವ ರೂಮಿಗೆ ಲೈಟ್ ಹಾಕಿದ ತಕ್ಷಣ ಬೆಳಕು ಬಂತೋ ಆ ರೂಮ್ನಲ್ಲಿ ಕತ್ಲಿತ್ತು ಅಂತ ಅರ್ಥ. ಹೋಗ್ತಾನೆ. ಸೊ ಯಾರಿಗೆ ಜ್ಞಾನ ಬಂದಿದ್ದಕ್ಕೆ ಅದರ ಅಜ್ಞಾನ ಹೋಯ್ತು, ಅವನಿಗೆ ಅಜ್ಞಾನ ಇತ್ತು. ಅದಕ್ಕೆ ಜ್ಞಾನ ಏನ ಇವರ್ತದೆ. ಇದು ದೇವದತ್ತನಿಗೆ ಅಜ್ಞಾನ ಇತ್ತು, ಯಜ್ಞದತ್ತನಿಗೆ ಜ್ಞಾನ ಬಂದ್ರೆ ಹೋಗುತ್ತಾ? ಅದು ಹೋಗೋದಿಲ್ಲ. ಯಾರಿಗೆ ಅಜ್ಞಾನ ಇದೆ ಅವರಿಗೆ ಬರಬೇಕು, ಹೋಗ್ಬೇಕು, ಜ್ಞಾನ ಬರಬೇಕು ಹೊರತು ಮತ್ತೊಬ್ಬರಿಗೆ ಬರಾಗಿಲ್ಲ. ಘಟ ಜ್ಞಾನ ಬಂತು ಅಂತ ಯಾರು ಕರೆಯೋದಿಲ್ಲ, ಘಟ ಜ್ಞಾನ ಬಂತು ಅಂತ ಕರೆಯೋದೇ ಇಲ್ಲ. ಅದಕ್ಕೆ ಘಟಕ್ಕೆ ಅಜ್ಞಾನ ಇದ್ರೆ ತಾನೇ ಜ್ಞಾನ ಬರಲಿಕ್ಕೆ? ಅದಕ್ಕೆ ಎರಡೂ ಇಲ್ಲ. ಸೊ ಅದಕ್ಕೆ ಜ್ಞಾನಾಶ್ರಯತ್ವನೂ ಇಲ್ಲ, ಅಜ್ಞಾನಾಶ್ರಯತ್ವನೂ ಇಲ್ಲ. ಇರೋದು ಯಾರಿಗೆ? ಚೇತನಕ್ಕೆ. ಅದಕ್ಕೆ ಪುರುಷ ಶಬ್ದಕ್ಕೆ ಚೇತನ ವ್ಯಕ್ತಿ ಅಂತ ಅರ್ಥನೆ ಹೊರತು ಸ್ತ್ರೀಗೆ ಅರ್ಥ ಅಲ್ಲ. ಅದಕ್ಕೆ ತಮ ಇತಿ ವರ್ತತೆ ಯಥಾಕಲು ತಮಃ ಪ್ರಕಾಶ ಸಮಾನಾಶ್ರಯಮೇವ ತೇನ ನಿವರ್ತತೆ. ಇಂಪಾರ್ಟೆಂಟ್. ಯಥಾಖಲು ತಮಃ ಪ್ರಕಾಶ ಸಮಾನಾಶ್ರಯಮೇವ ತೇನ ನಿವರ್ತತೆ. ಪ್ರಕಾಶ ತಮಾನ ಆಶ್ರಯ, ಪ್ರಕಾಶ ಎಲ್ಲಿರುತ್ತೋ ಅಲ್ಲಿರೋದಕ್ಕೆ ಸಮಾನಾಶ್ರಯ ಅಂತ ಕರೀತಾರೆ. ಪ್ರಕಾಶ ತಮಸ್ಸು, ಪ್ರಕಾಶ ತಮಸ್ಸು. ಓ, ಬೆಳಕು ಬಂತು ಅಂದ್ರೆ ಏನರ್ಥ? ಎಲ್ಲಿ ಕತ್ಲಿತ್ತೋ ಅಲ್ಲಿ ಬೆಳಕು ಬಂತು ಅಂತ. ಬೇರೆ ಕಡೆ ಬೆಳಕು ಬಂದ್ರಲ್ಲ, ಲೈಟ್ ಬಂತು ಅಂತ, ಒಳಗೆ ಬಂದ ಬೀದಿ ಲೈಟ್ ಬಂತ ಸರಿ ಅಂತ. ಎಲ್ಲಿ ನಮಗೆ ಕತ್ಬೇಕಾಗಿದೆ ಬೆಳಕೀಗ? ಮನೆ ಒಳಗೆ. ಸೊ ಎಲ್ಲಿ ಲೈಟ್ ಬಂದ್ರೆ ಅರ್ಥ ಇದೆ? ಒಳಗೆ ಬಂದರೆ. ಅದಕ್ಕೆ ಯಾರಿ ಅಜ್ಞಾನ. ಜ್ಞಾನೇನು ಯಥಾಕಲು ತಮಃ ಪ್ರಕಾಶ ಸಮಾನಾಶ್ರಯವೇವ ತೇರಡಿ ವರ್ತತೆ. ನಾವು ಆಶ್ರಯಂ, ಒಂದು ರೂಮಲ್ಲಿ ಕತ್ಲಿದ್ದರೆ ಮತ್ತೊಂದು ರೂಪಲ್ಲಿ ದೀಪ ಹಾಕಿದರೆ ಈ ಕತ್ಲು ಹೋಗೋದಿಲ್ಲ. ಈ ಒಬ್ಬನಿಗೆ ಅಜ್ಞಾನ ಇದ್ದರೆ ಅವನಿಗೆ ಜ್ಞಾನ ಹೊರತು ಇನ್ಯಾರಿ ಬಂದರೂ ಅವನಿಗೆ ಜ್ಞಾನ ಬಂದ ಕರೆಯೋದಿಲ್ಲ. ತಥ ಅಜ್ಞಾನಮಪಿ ಜ್ಞಾನೇನ ನಿವರ್ತತೆ. ಅಜ್ಞಾನ ಕೂಡ ಜ್ಞಾನದಿಂದ ಪರಿಹಾರವಾಗೋದ್ರಿಂದ ಇದು ಜ್ಞಾನ ಸಮಾನಾಶ್ರಯಮೇ ಬಹುತು ಯುಕ್ತ. ಆದ್ದರಿಂದ ಜ್ಞಾನ ಸಮಾನಾಶ್ರಯ ಅಂದರೆ ಏನು? ಜ್ಞಾನಕ್ಕೆ ಯಾವುದು ಆಶ್ರಯನೋ ಅದೇ ಆಶ್ರಯ ಅಜ್ಞಾನಕ್ಕೂ ಉಂಟು. ಸಮಾನಂ ಆಶ್ರಯ, ಎರಡಕ್ಕೂ ಈಕ್ವಲ್, ಸೇಮ್ ಆಶ್ರಯ. ಆದಾಗ ಏನಂತ ಕರೀತಾರೆ? ಸಮಾನಾಶ್ರಯ ಅಂತ ಕರೀತಾರೆ. ಇಬ್ಬರು ಒಂದೇ ಬೋಟಲ್ಲಿ ಕೂತಿದ್ದಾರೆ. ಇವರು ಸಮಾನಾಶ್ರಯ ಯಾವುದೀಗ? ಆ ಬೋಟೆ, ಗೊತ್ತಾಯ್ತಾ? ಅವನೇನು ಮಾಡ್ತಾನೆ? ಬೋಟ್ ಮುಳುಗ್ತಾ ಚಪ್ಪಾಳೆ ಹಾಕ್ತಿದ್ದಾರೆ. ನೀನು ಕೂತಿರೋದೇ ಮುಳುಗ್ತಿರೋದು, ಯಾರ್ದೋ ಅಲ್ಲ. ಇನ್ನೊಂದು ಬೋಟ್ ಬಿಡಿದ್ರೆ ಚಪ್ಪಾಳೆ ಹಾಕ್ಬೋದು, ಶತ್ರುಗಳು ಕೂತಿದ್ರೆ. ತಾನು ಕೂತಿರೋ ಬೋಟ್ ಬಿಡಿದ್ರು ಅವನಿಗೆ ಇವನು ಓಡಾಡ್ತಾನೆ. ಅದಕ್ಕೆ ಸಮಾನಾಶ್ರಯ, ಒಂದೇ ಬೋಟಲ್ಲಿ ಕೂತಿದ್ದಾರೆ, ಒಂದೇ ವೆಹಿಕಲಲ್ಲಿ ಕೂತಿದ್ದಾರೆ. ಆ ಥರ ಜ್ಞಾನಾಶ್ರಯಶ್ಚ ಜ್ಞಾತ ಇವ ಇತಿ ಅಜ್ಞಾನಸ್ಯಾಪಿ ಸಯೇವಾಶ್ರಯೋ ಯುಕ್ತ. ಆಶ್ರಯ ಒಂದಾಗಿದೆ, ಆಶ್ರಯೋ ಯುಕ್ತ. ಜ್ಞಾನಾಶ್ರಯಶ್ಚ ಜ್ಞಾತ ಇವ ಅಜ್ಞಾ ಇತಿ ಅಜ್ಞಾನಸ್ಯಾಪಿ ಸಯೇವ ಆಶ್ರಯೋ ಯುಕ್ತ. ಜ್ಞಾನಾಶ್ರಯ ಆದವನು ಜ್ಞಾತೃವಾದ್ದರಿಂದ ಅಜ್ಞಾನಾಶ್ರಯ ಅಜ್ಞಾನಕ್ಕೆ ಆಶ್ರಯವರು ಅವನೇ ಆಗಬೇಕು. ಇದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಇದು. ಇವತ್ತು ಮೊದಲನೇದಾಗಿ ಉಪಾಧಿ ಕಂಡಲ್ಲಿ ಏನು ಹೇಳಿದ್ದಾರೆ? ಬ್ರಹ್ಮನಿಗೆ ಏನೇ ಚಾನ್ಸ್ ಇಲ್ಲ, ಅಜ್ಞಾನದ ಚಾನ್ಸೇ ಇಲ್ಲ ಅಂತ ಹೇಳಿಬಿಟ್ರಿ. ಆ ವಿಷಯ ಮುಗಿದೋಯ್ತು. ಇನ್ನು ಜ್ಞಾನ ಬರಬೇಕು ಅಂತೀರಿ. ಯಾರಿಗೆ ಜ್ಞಾನ ಬರಬೇಕೀಗ ಹೇಳು ನೋಡಂತ. ಬ್ರಹ್ಮನಿಗಂತೂ ಚಾನ್ಸ್ ಇಲ್ಲ, ಉಳಿದ ಪದಾರ್ಥ ಇಲ್ಲ. ಮತ್ತೆ ಎಲ್ಲಿಂದ ಬರಬೇಕು ಜ್ಞಾನ? ಯಾರಿಗೆ ಬರಬೇಕೀಗ? ಅಜ್ಞಾನ ಇದ್ದವನೇ ಜ್ಞಾನ ಬರಬೇಕು. ಅಜ್ಞಾನ ಬ್ರಹ್ಮನಿಗಿಲ್ಲ ಅಂತ ಹೇಳ್ತೀಯ, ಘಟಕ್ಕೆ ಇರೋ ಚಾನ್ಸೇ ಇಲ್ಲ. ಸೊ ಅಜ್ಞಾನಕ್ಕೆ ಅವಕಾಶವೇ ಇಲ್ಲ. ಅಜ್ಞಾನವೇ ಇಲ್ಲ, ರೋಗಲ್ಲದ ಔಷಧಿ ಯಾಕೆ ಕೊಡಬೇಕೀಗ? ರೋಗನೇ ಇಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಅದಕ್ಕೆ? ಅಜ್ಞಾನವೇ ಇಲ್ಲ ಅಂತ ಆಯ್ತಲ್ಲ ಅಂತ ಆ ಪ್ರಶ್ನೆಗೆ ಹೋಗ್ತಿದ್ದಾರೆ. ನಾನು ಯಥಾ ತಮೋ ವಿಷಯ ಸಂಬದ್ಧಮೇವ ಸತ್ ಜ್ಞಾನ ಪ್ರತಿಬಂಧಕ ಉಪಲಭ್ಯತೆ ಪ್ರಕಾಶಸ್ಥೇನ ಅಂಧಕಾರಸ್ಥಿತ ಘಟಸ್ಯ ಅನುಪಲಭ್ಯಮಾನತ್ವಾತ್ ಅಂಧಕಾರಸ್ಥೇನಾಪಿ ಪ್ರಕಾಶಸ್ಥಿತಸ್ಯ ಉಪಲಬ್ಧೇ. ಈ ತಮಸ್ಸು ಶಬ್ದ ಉಪಯೋಗಿಸಿದ್ದು ಇದೇ ಕಾರಣ. ತಮಸ್ಸಂತ ಯಾತಕ್ಕೆ ಉಪಯೋಗಿಸಿದ್ರು ಅಂದರೆ ಎರಡರ್ಥ ಒಟ್ಟಿಗೆ ಆಗುತ್ತೆ ನಮಗೀಗ. ಕತ್ತಲು ಕೋಣೆ ಬೆಳಕು ಅರ್ಥ ಆಗುತ್ತೆ, ಅಜ್ಞಾನ ಜ್ಞಾನ ಆಶ್ರಯ ಅದು ಅರ್ಥ ಆಗುತ್ತೆ. ತಮ ಅಂತ ಉಪಯೋಗಿಸಿದ್ರಿಂದ ವಿತ್ ಎಕ್ಸಾಂಪಲ್ ಹೇಳಿದಾಗ ಆಯ್ತು ಆಚಾರ್ಯ. ಅದಕ್ಕೋಸ್ಕರ ಅಜ್ಞಾನ ಅಂತ ಪದ ಉಪಯೋಗಿಸಿ ಏನು ಉಪಯೋಗಿಸಿಬಿಟ್ರು? ತಮಸ್ಸು ಅಂತ ಶಬ್ದ ಉಪಯೋಗಿಸಿದ್ರು. ನಮಗೆ ಕತ್ತಲೆ ಇರೋದು ಅಲ್ಲಿ ಬೆಳಕು ಬಂದ್ರೆ ಹೋಗೋದು ಅನುಭವಕ್ಕೆ ಬಂದ್ಬಿಟ್ಟಿದೆ. ಈಗ ಆ ಅನುಭವದ ಏನು ಅರ್ಥ ಆಗುತ್ತೆ? ಈಗ ಅಜ್ಞಾನ ಜ್ಞಾನ ಬಂದರೆ ಅಜ್ಞಾನ ಹೋಗುತ್ತೆ ಎಂಬುದು ಅರ್ಥ ಆಗುತ್ತೆ. ಅದಕ್ಕೆ ಆಚಾರ್ಯ ಅದಕ್ಕೆ ಆ ಪದ ಉಪಯೋಗಿಸಿಬಿಟ್ಟು ತಮಃ ಅಂತ ಕರೆದಿದ್ದಾರೆ. ನಾನು ಯಥಾ ತಮಃ ವಿಷಯ ಸಂಬದ್ಧಮೇವ ಸತ್ ಜ್ಞಾನ ಪ್ರತಿಬಂಧಕ ಉಪಲಭ್ಯತೆ. ಒಂದು ಕತ್ತಲೆ ಜ್ಞಾನ ಪ್ರತಿಬಂಧಕ ಆಗೋದು ಯಾವಾಗ? ಯಾವ ವಿಷಯದ ಮೇಲೆ ಕತ್ತಲೆ ಆವರಿಸುತ್ತೋ ಆ ವಿಷಯ ನಮಗೆ ಕಾಣದಂತೆ ಆಗುತ್ತೆ. ವಿಷಯ ಸಂಬದ್ಧಮೇವ ತಮಃ. ಒಂದು ವಿಷಯ ಅಂದರೆ ಜ್ಞೇಯ. ಇವತ್ತು ಹಾಗೆ ಇಷ್ಟೆಲ್ಲ ಬೆಳಕಿದೆ, ಒಂದರ ಮೇಲೆ ಅಡ್ಡ ನಿಂತ್ಕೊಂಡ್ಬಿಡ್ತಾನೆ ಒಬ್ಬರು. ಅದಿಷ್ಟು ಮಾತ್ರ ಕಾಣೋದಿಲ್ಲ ನಮಗೆ. ಸೊ ಆ ವಿಷಯಕ್ಕೆ ಸಂಬಂಧ ಬಂತು. ಯಾವ ವಿಷಯ ನಮಗೆ ಕಾಣಬೇಕಾಗಿದೆಯೋ ಆ ವಿಷಯಕ್ಕೆ ಕತ್ತಲು ಬಂದ ನಮಗೇನಾಗೋದಿಲ್ಲ, ಆ ವಸ್ತು ಕಾಣೋದಿಲ್ಲ. ಅದು ವಿಷಯ ಸಂಬದ್ಧವಾಯ್ತದ. ಎಲ್ಲೋ ಕತ್ತಲೆಯೋ ಯಾರಿಗೋ ಕಾಣೋದಿಲ್ಲಲ್ಲ, ಎಲ್ಲಿ ಕತ್ತಲಿರುತ್ತೋ ಅದು ನಮಗೆ ಕಾಣದಂತೆ ಆಗುತ್ತೆ. ಅದು ಅರ್ಥ. ವಿಷಯ ಸಂಬದ್ಧಮೇವ ಸತ್ ಜ್ಞಾನ ಪ್ರತಿಬಂಧಕಂ ಉಪಲಭ್ಯತೆ ಪ್ರಕಾಶಸ್ಥೇನ ಅಂಧಕಾರಸ್ಥಿತ ಘಟಸ್ಯ ಅನುಪಲಭ್ಯಮಾನತ್ವಾತ್. ಉದಾಹರಣೆಗೆ ಒಬ್ಬ ಬೆಳಕಿನಲ್ಲಿ ಅವನಿದ್ದಾನೆ, ಫಸ್ಟ್ ಕ್ಲಾಸ್ ನಮಗೆ ಬೆಳಕಿದೆ, ವಸ್ತುವಿನೇ ಬೆಳಕಿಲ್ಲ, ಗೊತ್ತಾಯ್ತಾ? ಅವಾಗ ವಸ್ತು ಏನಂತೀವಿ ನಾವೀಗ? ಕಾಣದೆ. ಅಲ್ಲಿ ಬೆಳಕಿದೆ ಇಲ್ಲ ಅಂದರೆ ಬೆಳಕಿದೆ ಅದ್ರ ಮೇಲೆ ಇಲ್ವಲ್ಲ. ದೃಷ್ಟಾಂತ ಯಥಾ ಪ್ರಕಾಶಸ್ಥೇನ, ವ್ಯಕ್ತಿ ಏನೋ ಬೆಳಕಿನಲ್ಲೇ ಇದ್ದಾನೆ. ಅಂಧಕಾರ ಸ್ಥಿತ ಘಟಸ್ಯ, ಘಟ ಇಲ್ಲಿದೆ ಕತ್ಲಲ್ಲಿದೆ. ವ್ಯಕ್ತಿ ಬೆಳಕಿನಲ್ಲಿದ್ದಾನೆ, ಘಟ ಇಲ್ಲಿದೆ ಕತ್ಲಲ್ಲಿದೆ. ಆ ವ್ಯಕ್ತಿಗೆ ತನ್ನ ಮೇಲೆ ಬೆಳಕಿದ್ರು ಕೂಡ ಘಟ ಕಾಣೋದಿಲ್ಲ. ಅದಕ್ಕೆ ಘಟದ ಮೇಲೆ ಪ್ರಮಸ್ತು ಹೋಗಕ್ಕೆ ಅವಕಾಶ ಮಾಡಿಲ್ಲ ಈಗ. ಅರ್ಥ ಆಯ್ತಾ? ಅನುಪಲಭ್ಯಮಾನತ್ವ, ಅದು ಉಪಲಭ್ಯಮಾನ ಅಂದರೆ ತಿಳಿಯೋದು. ಅನುಪಲಭ್ಯಮಾನ ಅಂದ್ರೆ ಏನು? ತಿಳಿದೇ ಇರೋದು. ಬೆಳಕು ಹೀಗೆ ಹಾಕೊಡೋದು, ಟಾರ್ಚ್ ಹೀಗೆ ಹಾಕೊಡೋದು, ಯಾರಾದ್ರೂ ಕೂಡ ಟಾರ್ಚ್ ಹೀಗೆ ಹಾಕೊಡೋರು ಏನಾಗುತ್ತೆ? ಅಥವಾ ಅನ್ಕೊಳ್ಳಿ ಟಾರ್ಚ್ ಮಾಡ್ಕೊತಾನ? ಯಾತಕ್ಕೆ ಅವ್ರಿಗೆ ಕಾಣಬೇಕಾದ ಯಾವುದೀಗ? ವಸ್ತು. ಸೊ ಟಾರ್ಚ್ ಎಲ್ಲಿ ಬಿಡ್ತಾನೆ ಈಗ? ಈಗ ಕತ್ಲಲ್ಲಿ ಹೋಗೋನು, ಆ್ಯಕ್ಚುಲಿ ತಾನು ಕಾಣೋದೇ ಇಲ್ಲ, ದಾರಿ ಮಾತ್ರ ಅವನಿಗೆ ಕಾಣುತ್ತೆ. ತಾನು ಕಾಣಬೇಕಂತ ತಾನು ಸ್ವಪ್ರಕಾಶ, ತಾನು ಕಾಣಬೇಕಾಗಿಲ್ಲ ಅವ್ರಿಗೆ. ಯಾವ್ದು ಕಾಣಬೇಕೀಗ? ದಾರಿ ಕಾಣಬೇಕಷ್ಟೆ. ಸೊ ನೋಡೋದು ದಾರಿ ಮೇಲೆ ಮಾತ್ರ ಬೆಳಕು ಬಿಡ್ತಾರೋ, ತನ್ನ ಮೇಲೆ ಬಿಟ್ಕೊಳ್ಳೋದಿಲ್ಲ. ಯಾತಕ್ಕೆ? ಯಾವ್ದ್ರ ಮೇಲೆ ಕತ್ಲಿದೆಯೋ ಅಲ್ಲಿ ಬೆಳಕು ಬಿಡಬೇಕು. ಅನುಪಲಭ್ಯಮಾನತ್ವಾತ್ ಅಂಧಕಾರಸ್ಥೇನಾಪಿ ಪ್ರಕಾಶಸ್ಥಿತಸ್ಯ ಉಪಲಬ್ಧೇಹೇ. ಇನ್ನು ಅಂಧಕಾರದಲ್ಲಿ ಇದ್ದಾನ ಅವನು, ಪ್ರಕಾಶದಲ್ಲಿ ಘಟ ಇದೆ, ಅವಾಗ ಕಾಣಿಸುತ್ತೆ. ಇವನ ಮೇಲೆ ಬೆಳಕಿಲ್ಲ, ಘಟದ ಮೇಲೆ ಬೆಳಕಿದೆ, ಘಟ ಕಾಣಿಸುತ್ತೆ. ಇವನ ಮೇಲೆ ಬೆಳಕಿದೆ, ಘಟದ ಮೇಲೆ ಬೆಳಕಿಲ್ಲ, ಅವ ಘಟ ಕಾಣಿಸೋದಿಲ್ಲ. ಸೊ ಎಲ್ಲಿರ್ಬೇಕಂತಾಯ್ತೀಗ, ಜ್ಞೇಯದ ಮೇಲೆ ಪ್ರಕಾಶ ಬಿದ್ದಾಗ ಯಾರಿಗೆ ಜ್ಞಾನ ಬರುತ್ತೆ? ಜ್ಞಾತೃವೇ ಅದ್ರ ಜ್ಞಾನ ಬರುತ್ತೆ, ಅರ್ಥ ಆಯ್ತಾ? ಸೊ ಇದು ಆಕ್ಚುಲಿ ಜ್ಞಾನ ಬರಬೇಕಾದ್ರೆ ಇವನಿಗೆ, ಅದು ತಮಸ್ಸಿರೋದೆಲ್ಲೀಗ ಜ್ಞೇಯದ ಮೇಲೆ, ಜ್ಞೇಯದ ಮೇಲೆ ತಮಸ್ಸಿದೆ, ಅದಕ್ಕೆ ಇವನಿಗೆ ಕಾಣದಂತೆ ಆಗಿದೆ, ಘಟ ಕಾಣದಂತೆ ಆಗಿದೆಯಲ್ಲ, ಇವನಿಗೆ ಕಾಣದಂತೆ ಆಗಿದೆ. ಇವನಿಗೆ ಕಾಣದಂತೆ ಆಗಿರೋದ್ರಿಂದ ತಮಸ್ಸಿರೋದು ಅಲ್ಲಿ, ಎಫೆಕ್ಟ್ ಆಗಿರೋದೆಲ್ಲ ಇಲ್ಲಿ. ಸೊ ಅಜ್ಞಾನ ಯಾರಿಗೆ ಬಂತೀಗ? ಜ್ಞಾತೃ ಬಂತು. ಅದೇ ರೀತಿನೇ ಈ ಸಂಸಾರದಲ್ಲಿ ಅಜ್ಞಾನ ಯಾರಿಗೆ ಒಪ್ಪಬೇಕು? ನಾವೀಗ ಜೀವನಿಗೆ ಜ್ಞಾತೃಗೆ ಒಪ್ಪಬೇಕು ಹೊರತು ಜಡ ಪದಾರ್ಥಕ್ಕೆ ಒಪ್ಪಕೂಡುದು. ತಥಾ ಆ ಅದು ಅದೇ ಎಲ್ಲ ಹೇಳ್ತಾರೆ, ಅದಿಷ್ಟು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾರೆ, ಕಂಪ್ಲೀಟ್ ಒಂದು ವಾರದಿಂದ ಸ್ಟ್ರಿಟ್ ಮಾಡಿದೆ, ಅದೇ ವಿಷಯನೇ ಬಂದಿರೋದೀಗ. ತಥಾ ಜ್ಞಾನ ಪ್ರತಿಬಂಧಕೇನ ಅಜ್ಞಾನೇನಾಪಿ ವಿಷಯಾಶ್ರಿತೇನ ಭವಿತುಂ ಯುಕ್ತಮಿತಿ ವಿಷಯಾಶ್ರಿತತ್ವೇಪಿ ಅಜ್ಞಾನಸ್ಯ ಪ್ರಮಾಣಮಸ್ತಿ ನಚೈವಂ ಅಚೇತನಾಶ್ರಯ ಅಜ್ಞಾನಂ ಅಂಗೀಕರೋತೋ ಮಾಯವಾದಿನೋ ಅಪಸಿದ್ಧಾಂತಾಪತ್ತಿ. ಇದನ್ನು ಏನ್ ಮಾಡ್ತಾನೆ ಅವನಿಗೆ ನೋಡಿದ್ರ, ಇಲ್ಲಿ ಕತ್ಲೆ ಯಾವ್ದ್ರಲ್ಲಿದೆ ಅಂತಾಯ್ತೀಗ? ವಸ್ತುವಿನ ಮೇಲೆ. ಅದಕ್ಕೆ ವಸ್ತು ಮೇಲೆ ಕತ್ಲೆ ಅಂತ ಯಾಕೆ ಒಪ್ಪಬಾರದು ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ, ಹೇಳೋದಕ್ಕೆ ಬರೋದಿಲ್ಲ, ನಾವು ತಿಳುವಳಿಕೆ ಕತ್ತಲೆ ಬಗ್ಗೆ ಮಾತಾಡೋದು ಹೇಗೆ ಬಂದು ಹೇಳ್ಕೊಡ್ತಾರೆ. ಈಗ ನಚೈವಂ ಅಚೇತನಾಶ್ರಯ ಅಜ್ಞಾನ ಅಂಗೀಕುರುವತಃ ಮಾಯಾವಾದಿನು ಅಪಸಿದ್ಧಾಂತ ಆಪತ್ತಿ. ಘಟದಲ್ಲಿ ತಮಸ್ಸು ಒಪ್ಕೊಂಡ್ಬಿಟ್ರೆ ಒಂದು ಪ್ರಾಬ್ಲಮ್ ಅವನಿಗೆ ಬರುತ್ತೆ. ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ಅವನ ಪ್ರಕಾರ ಘಟ ಇಲ್ಲೇ ಇಲ್ಲ ಫಸ್ಟು, ಯಾಕೆ ಜಡ ಪದಾರ್ಥ ಎಲ್ಲ ಸುಳ್ಳು, ಅಲ್ಲಿ ಆಶ್ರಯ ಮಾಡೋ ಚಾನ್ಸ್ ಇಲ್ಲ. ಆದರೂ ಅವನು ಯಾತ ಅವನು ಹೇಳ್ತಾನಲ್ಲ, ಅಪಸಿದ್ಧಾಂತ ದೋಷ ಬಂತು ಅವನಿಗೆ. ಇರೋದೇ ಬ್ರಹ್ಮ, ಹಿಂದೆ ಹೇಳಿದ್ದೇನು, ಬ್ರಹ್ಮನಿಗೆ ಆತ್ಮನಿಗೆ ಅಜ್ಞಾನ ಬರುತ್ತೆ ಅಂತ ಹೇಳಿರೋದ್ರಿಂದ ಘಟಕ್ಕೆ ಅಜ್ಞಾನ ಅಂತ ಹೇಳಿದರೆ ಅವನ ಸಿದ್ಧಾಂತ ಏನಾಯಿತು? ತಪ್ಪಾಯ್ತು, ಅದು ಅಪಸಿದ್ಧಾಂತ ಅಂತ ಕರೀತಾರೆ, ಅಪಸಿದ್ಧಾಂತವಾಯಿತು. ಶಕ್ತಿಯಾದಿ ಅವಚ್ಛಿನ್ನ ಚೈತನ್ಯಾಶ್ರಯತ ಆಶ್ರಯತಾ ಉರಲೀಕರಣ ಅವಶ್ಯಂಚ ಏತದೇವಂ. ಅಲ್ಲೂ ಕೂಡ ಚೈತನ್ಯ ಚೈತನ್ಯ ಇದೆ ರೀ ಅಂತ ಹೇಳ್ತಾನೆ, ಇಲ್ಲಿ ಚೈತನ್ಯ ಅಲ್ಲಿಗೆ ಹೋಗಿದೆ ಅಂತ ಅವನು ವಾದ, ಅದೆಲ್ಲ ಮುಂದೆ ಹೇಳ್ತಾರೆ. ಶಕ್ತಿಯಾದಿ ಅವಚ್ಛಿನ್ನ ಚೈತನ್ಯಾಶ್ರಯಂ ಖಲು ಅಜ್ಞಾನಂ ದ್ರದ್ರೂಪಮಾಚ್ಛಾದ್ಯ ರಜತಾದಿ ರೂಪಾಂತರ ಉಪಾದಾನಂ ಭವಿತುಂ ಯುಕ್ತಂ. ಅದೊಂದಿಗೆ ವಿಚಿತ್ರವಾದ ಅವರು, ಆ ವಾದ ಅರ್ಥ ಮಾಡ್ಕೋಬೇಕಿಲ್ಲಿ. ಈ ಉದಾಹರಣೆಗೆ ಡೆಸ್ಕ್ ಇದೆ, ಈಗ ಈ ಡೆಸ್ಕ್ ಇದೆ, ಡೆಸ್ಕ್ ಜಲ ಪದಾರ್ಥ, ನಮಗೆ ಅದು ಡೆಸ್ಕ್ ಕಾಣಬೇಕು. ಅವ್ರ ವಾದ ಏನು ಅಂದರೆ, ಅದು ಕಾಣಬೇಕಾದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಚೈತನ್ಯ ಅದು ನೋಡಿದ ತಕ್ಷಣ ಇಲ್ಲಿಂದ ಅಲ್ಲಿ ಹೋಗುತ್ತಂತದ್ದು, ಇಲ್ಲಿಂದ ಚೈತನ್ಯ ಅಲ್ಲಿ ಶಿಫ್ಟ್ ಆಗುತ್ತಂತೆ, ಶಿಫ್ಟ್ ಆಗಿ ಅದರ ಆಕಾರ ತಗೊಳ್ಳುತ್ತಂತೆ, ಅದು ಆಮೇಲೆ ನಮಗೆ ಕಾಣುತ್ತಂತೆ, ಗೊತ್ತಾಯ್ತಾ? ಇದು ಅವ್ರ ವಾದ. ಇದಕ್ಕೆ ಬೌದ್ಧರು ಕೂಡ ಐಡಿಯಲಿಸ್ಟ್ ಅಂತ ಕರೀತಾರೆ. ಐಡಿಯಲಿಸ್ಟ್ ಅಂದ್ರೆ ಏನು? ವಸ್ತು ಇಲ್ಲ, ವಸ್ತು ಇಲ್ಲ, ಏನು ಕಾಣುತ್ತೆ? ಜ್ಞಾನವೇ ಹೇಗೆ ಕಾಣುತ್ತೆ? ವಸ್ತುವಿನ ರೂಪ ತಗೊಂಡು ಕಾಣುತ್ತೆ ಅಂತ ಹೇಳ್ತಾರೆ. ಜ್ಞಾನವೇ ವಸ್ತುವಿನ ರೂಪ ಕಾಣುತ್ತೆ ಅಂತ ಹೇಳೋದ್ರೆ ಇವರೆಲ್ಲ ಎಂಥವ್ರು ಅಂತ ಕೇಳಿದರೆ, ಜಡ ಇಲ್ಲ, ಜಡ ಕೂಡ ಚೇತನವೇ ಅಂತ ಅವರು ಇನ್ನೂ ಕೆಲವರಿದ್ದಾರೆ. ಎಲ್ಲ ಜಡವಾದಿಗಳವರು, ಚೇತನೇ ಬರೀ ಜಡ ಪದಾರ್ಥ ಇದೆ ಅವ್ರು ಹೇಳ್ತಾರೆ. ಇರೋದೆಲ್ಲ ಜಡ ಅಂತ ಅವರು, ಇರೋದೆಲ್ಲ ಚೇತನ ಅಂತ ಇವರು. ಅದಕ್ಕೆ ಆಚಾರ್ಯ ಮಾಡ್ತಾರೆ, ಜಡ ಜಡನೇ ಚೇತನ, ಎಷ್ಟು ಕಷ್ಟಪಡಬೇಕು ಇದೆಲ್ಲ ಹೇಳಬೇಕಾದ್ರೆ, ಇಷ್ಟು ಪೂರಿ ದಾಟಿದ್ರಿಂದ ಭಾಳ ಕಷ್ಟ ಆಗಿಬಿಡುತ್ತೆ. ನಮ್ಮ ಇಲ್ಲಿಂದ ಸುಲಭವಾಗಿ ವಸ್ತು ಇದೆ ಕಾಣುತ್ತೆ ಅಂತ ಹೇಳಬಾರದೆ, ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಹೋಗಿಬಿಟ್ಟು, ಇಲ್ಲಿಂದ ಅಲ್ಲಿಗೆ ಹೋಗಿಬಿಟ್ಟು, ಅಲ್ಲಿಗೆ ಹೋಗಿ ಅದು ಇದ್ರ ರೂಪ ಪುಸ್ತಕದ ರೂಪ ತಗೊಳ್ಳುತ್ತಂತೆ. ನಮಗೆ ನಾವು ಇಲ್ಲಿಗೆ ಹೋಗಿ ಪುಸ್ತಕ ರೂಪ ತಗೊಂಡು ನಮಗೆ ಮತ್ತೆ ಕಾಣಿಸುತ್ತಂತೆ. ಇದು ಅವ್ರ ವಾದ. ಅದಕ್ಕೋಸ್ಕರ ಶಕ್ತಿಯನ್ನು ರಜತಾನ್ ತಿಳ್ಕೊಂಡ್ರು ಕೂಡ ನಮಗೆ ಶಕ್ತಿಯಲ್ಲಿ ಏನಿತ್ತು? ಒಂದು ಚೈತನ್ಯ, ರಜದಲ್ಲಿ ಒಂದು ಚೈತನ್ಯ, ಆ ಚೈತನ್ಯ ಒಂದಕ್ಕೊಂದು ಮಿಕ್ಸ್ ಆಗಿ ತಪ್ಪಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಅದು ಅದ್ವೈತಕ್ಕೆ ಅದು ಇನ್ನೂ ಯಾತಕ್ಕೆ ಸರಿ ಹೋಗೋದಿಲ್ಲ, ಬುದ್ಧಿ ಆಗಿರೋದ್ರೆ ಇದನ್ನ ತಲೆಗೆ ಹಾಕೋಬಿಟ್ಟಾಗ ಏನಾಗುತ್ತೆ? ಅದು ಹೋಗೋದೇ ಇಲ್ಲ. ಅರಿ ನಾರ್ಮಲ್ ಸರಿ ಹುಚ್ಚರು ಸರಿ ಮಾಡೋದು ಭಾರಿ ಕಷ್ಟ. ಆ ಥರ ಜಡ ಇಲ್ಲವೇ ಇಲ್ಲಲ್ಲ, ಚೈತನ್ಯವೇ ಚೈತನ್ಯ ಏನಾಗಿ ಕಾಣುತ್ತೆ? ಅದು ಜಡಾತ್ಮನ ಅವಭಾಸತೆ, ಜಡವಾದ ರೀತಿಯಲ್ಲಿ ಅದು ಕಾಣಿಸುತ್ತೆ ಅಷ್ಟೇ. ಆದ್ದರಿಂದ ಅಪಸಿದ್ಧಾಂತ ಬರಲಿಲ್ಲ ಅಂತ ಹೇಳ್ತಾನೆ. ದೇರ್ಫೋರ್ ಘಟದಲ್ಲಿ ಅಜ್ಞಾನ ಇದ್ರೂ ಕೂಡ ಘಟ ಚೈತನ್ಯ ರೂಪವಾದ್ದರಿಂದ ಅಜ್ಞಾನ ಎಲ್ಲಿ ಬಂದಾಗಾಯ್ತು? ಹೊಟ್ಟಿನ ಮೇಲೆ ಚೈತನ್ಯಕ್ಕೆ ಬಂದಾಗಾಯ್ತು ಅಂತ ಹೇಳಿದ. ಹಾಗೆ ಬ್ರಹ್ಮನಿಗೆ ಅಜ್ಞಾನ ಹೇಳ್ತಿ ಅಂದ್ರೆ ಬ್ರಹ್ಮ ಇಲ್ಲಿದ್ದಾನಲ್ಲ, ಅಲ್ಲಿ ಬಂತಲ್ಲ ಬರೋದಿಲ್ಲ ಅಂತ ಹೇಳಿದ. ಈ ರೀತಿ ಮಾಡಿ ಉದ್ದಕ್ಕೊಂದು ದಾರಿ ತಪ್ಪಿಸ್ಬಿಡ್ತಾ. ಅವಶ್ಯಂಚ ಏತದೇವಂ ಶುಕ್ತಿಯಾದಿ ಅವಚ್ಛಿನ್ನ ಚೈತನ್ಯಾಶ್ರಯಂ ಖಲು ಅಜ್ಞಾನಂ ತದ್ರೂಪಮಾಚ್ಛಾದ್ಯ ರಜತಾದಿ ರೂಪಾಂತರೋಪಾದಾನಂ ಭವಿತುಂ ಯುಕ್ತಂ. ಏವಂ ತರ್ಹಿ ಜ್ಞಾನಸ್ಯಾಪಿ ಪ್ರಕಾಶವತ್ ವಿಷಯ ಸನ್ನಿಕರ್ಷೇಣೈವ ಅಜ್ಞಾನಿ ವರ್ತಕತ್ವ ಪ್ರಸಂಗ ಐತಿ ಚೇತ್ ನೇದಮನಿಷ್ಠಂ. ಹಾಗಿದ್ರೆ ಪ್ರಕಾಶ ಹೇಗೆ ವಿಷಯದ ಮೇಲೆ ಬಿದ್ದಾಗ ಮಾತ್ರ ಕಾಣುತ್ತೋ, ಜ್ಞಾನವೂ ಕೂಡ ವಸ್ತುವಿನ ಬಗ್ಗೆ ಬಂದಾಗ ಮಾತ್ರ ಅದು ಜ್ಞಾನ ಬರಬೇಕಲ್ಲ ಅಂತ ಕೇಳಿದರೆ, ಹಾ ಹೌದು ಒಪ್ತೇನೆ, ನೇದಂ ಅನಿಷ್ಟಂ, ನಮಗೆ ಅನಿಷ್ಟ ಏನೋ ಅಲ್ಲ ಇದು. ಪ್ರಕಾಶ ಸ್ವಭಾವಂ ಸಾವಯಂ ಸಾವಯವಂ ಅಂತಃಕರಣಂ ಅದೃಷ್ಟೇಂದ್ರಿಯಾದಿ ಸಹಕೃತಂ ಧ್ರುವಾದಿ ವಿಷಯ ಪರ್ಯಂತಂ ದೀರ್ಘ ಪ್ರಭಾಕರೇಣ ಪರಿಣಮತೆ ಇತ್ಯ ಅಂಗೀಕಾರ. ಅವ್ರ ವಾದ, ಪ್ರಕಾಶ ಸ್ವಭಾವಂ ಸಾವಯವಂ ಅಂತಃಕರಣಂ ಅದೃಷ್ಟ ಇಂದ್ರಿಯಾದಿ ಸಹಕೃತಂ ಧ್ರುವಾದಿ ವಿಷಯ ಪರ್ಯಂತಂ ದೀರ್ಘ ಪ್ರಭಾಕರೇಣ ಪರಿಣಮತೆ ಇದು ಅಂಗೀಕಾರ ಅಂದರೆ ಜಡ ಪದಾರ್ಥವೇ ಏನಾಗ್ತಾ ಇದೆ ಅದು ಚೈತನ್ಯ ರೂಪ ಚೈತನ್ಯವೇ ಜಡವಾಗಿ ಪರಿಣಾಮ ಹೊಂದುತ್ತೆ ಅಂತ ಹೇಳಿರೋದ್ರಿಂದ ಅನಿಷ್ಟ ಏನೂ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅತೇವನ ಹಿ ಅಜ್ಞಾನಸ್ಯ ಘಟಾಶ್ರಯತ್ವ ಇತಿ ದೃಷ್ಟಾಂತೋಪಿ ಪ್ರತ್ಯೂಢ ಘಟಾಜ್ಞಾನಸ್ಯಾಪಿ ತದಾಶ್ರಯತ್ವ ಪ್ರಸಂಗಶ್ಚೇತಿ. ಅದಕ್ಕೆ ನಾವು ಘಟಾಶ್ರಯ ಅಜ್ಞಾನ ಅಂತ ಹೇಳಿ ಏನೂ ತಪ್ಪಾಗಲಿಲ್ಲ, ಘಟದಲ್ಲಿ ಚೈತನ್ಯ ಬಂದುಬಿಡ್ತಲ್ಲ ಈಗ ಅಂತ ಹೇಳಿದ. ತದಿತಮ ಸತ್ ಎಲ್ಲ ತಪ್ಪು ಅಂತ ಹೇಳಿದ್ದಾರೆ. ಅನುಮಾನಸ್ಯ ತರ್ಕಪರಾಹ ತತ್ವ ಹೇಳ್ತಕ್ಕಂಥ ಅನುಮಾನಕ್ಕೆ ತರ್ಕದ ಒಂದು ಪ್ರತಿಪೆಟ್ಟು ಬೀಳುತ್ತೆ. ತಥಾ ಹಿ ಯದೇ ತದ್ಘಟೇ ಪಾಷಾಣತ್ವಾದಿ ಆರೋಪ ನಿಮಿತ್ತಮಜ್ಞಾನಂ ತದ್ಘಟ ಯಥಾತ್ಮ್ಯ ಜ್ಞಾನೇನ ನಿವರ್ತತೇನವಾ ನೀತಿಪಕ್ಷೇ ಭ್ರಾಂತೇರನುಚ್ಛೇದ ಪ್ರಸಂಗ ಪ್ರಥಮ ಪಕ್ಷೇ ಅತಿಪ್ರಸಂಗ ಮಾಹ. ಒಂದು ಘಟ ಇದೆ ಈಗ, ಯದೇ ತದ್ಘಟೇ ಪಾಷಾಣತ್ವಾದಿ ಆರೋಪ ನಿಮಿತ್ತಂ, ದೂರದಲ್ಲಿ ಘಟ ಇದೆ, ಅದು ಕಲ್ಲು ಕಂಡ ಕಾಣ್ತಾ ಇದೆ ಅಷ್ಟೇ. ಸೊ ಶುಕ್ತಿ ಹೇಗೆ ಕಾಣಿಸ್ತು ನಮಗೆ? ರಜಿತ ಕಂಡಾಗ ದೂರದಲ್ಲಿ ಇದ್ದ ಘಟ ಹೇಗೆ ಕಾಣಿಸ್ತು? ಅದು ಪಾಷಾಣದ ರೂಪದಲ್ಲಿ ಕಾಣಿಸ್ತು. ಇದು ವಿಷಯ ನಡೆದಿರೋದೀಗ ನಿಮಿತ್ತವಾಗಿ ಘಟಕ ಯಥಾತ್ಮ ಜ್ಞಾನಿ ವರ್ತತೇನವಾ. ಹಾಗಿದ್ರೆ ಘಟದ ಬಗ್ಗೆ ನಾವೇನು ಅದು ಪಾಷಾಣ ಅಂತ ತಿಳ್ಕೊಂಡಿದ್ವಿ, ಆ ಜ್ಞಾನ ನಮ್ಮ ತಪ್ಪು ಅಂತ ಹೇಳಿ ಯಾವಾಗ ಗೊತ್ತಾಗಬೇಕು ನಮಗೆ? ಅದು ತದ್ಘಟ ಯಥಾತ್ಮ ಜ್ಞಾನೇ ವರ್ತದೆ. ಇದು ಘಟ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ? ಏನಲ್ಲ ಅಂತ ಗೊತ್ತಾಗುತ್ತೆ, ಪಾಷಾಣ ಅಲ್ಲ ಅಂತ ಗೊತ್ತಾಗುತ್ತೆ. ಹೌದಲ್ಲೋ? ನೇತಿ ಪಕ್ಷೆ ಗೊತ್ತಾಗುತ್ತೋ ಇಲ್ಲೋ ಹೇಳು ಅಂತ ಕೇಳಿದ್ದೇವೆ. ಘಟ ಪಾಷಾಣಾದಿ ರೂಪವಾಗಿ ಕಾಣಿಸ್ತು, ಆಮೇಲೆ ಘಟವಾಗಿ ಕಾಣಿಸ್ಬೇಕಾದ್ರೆ ಏನು ಬೇಕು? ಅದಕ್ಕೆ ಜ್ಞಾನ ಬೇಕು, ಗೊತ್ತಾರೆ ಜ್ಞಾನ ಬೇಕು. ಅದು ಕಾಣಿಸುತ್ತೋ ಇಲ್ವೋ ಅಂದರೆ ಘಟದ ಯಥಾತ್ಮ ಜ್ಞಾನ ಬಂದಾಗ ಘಟದ ಪಾಷಾಣತ್ವ ಭ್ರಮೆ ಹೋಗುತ್ತೋ ಇಲ್ವೋ? ಇದು ಪ್ರಶ್ನೆ. ನ್ಯಾಯತೆ ಪಕ್ಷೆ ಭ್ರಾಂತಿಯ ಅನುಚ್ಛೇದ ಹೋಗೋದಿಲ್ಲ ಅಂದ್ಬಿಟ್ರೆ ಭ್ರಾಂತಿ ಹೋಗೋದೇ ಇಲ್ಲ, ಭ್ರಾಂತಿ ಹೋಗೋದೇ ಇಲ್ಲ ಅಂತ ಇದೆ. ಯಾಕೆ ಘಟರ್ ಕಣ್ಣ ಮೇಲೂ ಪಾಷಾಣ ಭ್ರಮ ಹೋಗದೆ ಹೋದ್ರೆ ಇನ್ಯಾವಾಗ ಹೋಗ್ಬೇಕು? ಇಷ್ಟು ಕೊಟ್ಟರು ಪಾಸ್ ಆಗೋದು ಇನ್ನು ಪಾಸ್ ಆಗೋ ಚಾನ್ಸ್ ಇಲ್ಲ ಅಂತಾರಲ್ಲ, ಹಾಗೆ ಫುಲ್ ಚಾನ್ಸ್ ಕೊಟ್ಟರು ಕೂಡ ಹಗಲಲ್ಲಿ ಕಣ್ಣಿದ್ದು ಕಂಡು ಅಲ್ಲೂ ಬಾವಿ ಬಿಡ್ತಾನೆ ಅಂದರೆ ಇನ್ನು ತಪ್ಸಕ್ಕೆ ಬೀಳಬೇಕು, ಯಾರು ತಪ್ಸಕ್ಕೆ ಆಗೋದಿಲ್ಲ ಅಂತ ಅರ್ಥ. ಹೋಗ್ತಾನೆ ಅದೇ ರೀತಿ, ಅಥವಾ ಹೋಗೋದಿಲ್ಲ ಅಂದರೆ ಆಯ್ತಾರೆ ಫಸ್ಟ್ ಹೋಗುತ್ತೆ ಅಂದರೆ ಪ್ರಥಮ ಪಕ್ಷ ಅನಿಷ್ಟ ಪ್ರಸಂಗ ಮಾಹ. ಹಾಗಿದ್ರೆ ಘಟ ಪಾಷಾಣಾತ್ಮನ ಕಾಣಿಸಿತ್ತು, ಆಮೇಲೆ ಘಟಾತ್ಮನ ಕಾಣಿಸಿದಾಗ ಪಾಷಾಣತ್ವ ಭ್ರಮೆ ಹೊರಟೋಯ್ತು. ಹೋಗ್ತಾನೆ ಇದು ಹೌದು ಅಂತ ಒಪ್ಪೋದಾದರೆ ವಿಷಯಾಸ್ತಮ ಚೇತ ಜ್ಞಾನಂ ನಿವರ್ತತೆ ತರ್ಹಿ ಏಕೇನ ಜ್ಞಾತಸ್ಯ ಘಟಸ್ಯ ಅನ್ಯೇರ ಅಜ್ಞಾತತ್ವಂ ನಶ್ಯಾತ್. ಸರಿಯಾಗಿ ಜ್ಞಾಪಕ ಇಟ್ಕೋಬೇಕು ವಾಕ್ಯನ, ತುಂಬ ಇಂಪಾರ್ಟೆಂಟ್ ಇದು. ವಿಷಯಾಶ್ರಯಂ ಚೇತ್ ಅಜ್ಞಾನಂ, ಘಟ ಅಂಬೋದು ವಿಷಯ, ಅಜ್ಞಾನ ಬಂದಿದೆ ಈಗ ಏನಂತ ಎರಡು ರೀತಿ ಬಂತು. ಘಟ ಅಂತ ನಿಮಗೆ ಗೊತ್ತಾಗಲಿಲ್ಲ, ಒಂದು ಜೊತೆ ಏನಂತ ಗೊತ್ತಾಯಿತು? ಪಾಷಾಣ ಅಂತ ಗೊತ್ತಾಯಿತು. ಹೋಗ್ತಾನೆ ವಿಷಯಾಶ್ರಿತಂ ಚೇತ್ ಅಜ್ಞಾನಂ ನಿವರ್ತತೆ, ಇದು ಹೋಗುತ್ತೆ ಅಂತ ಹೇಳೋದಾದರೆ ಘಟದ ವಿಷಯಕ್ಕೆ ಅಜ್ಞಾನ ಇದೆ ಈಗ, ಅಜ್ಞಾನ ಘಟದಲ್ಲೇ ಇದೆ ಅಂತ ಹೇಳೋದಾದರೆ ಘಟ ಕಂಡ ತಕ್ಷಣ ಏನಾಗಬೇಕಾಗ? ಏಕೇನ ಜ್ಞಾತಸ್ಯ ಘಟಸ್ಯ ಅನ್ಯೇರ ಅಜ್ಞಾತತ್ವಂ ನಶ್ಯಾತ್. ಒಬ್ಬನಿಗೆ ಘಟಜ್ಞಾನ ಬಂದ ಮೇಲೆ ಉಳಿದವರು ಯಾರಿಗೂ ಕೂಡ ಏನು ಬರಬಾರ್ದು? ಘಟದ ಜ್ಞಾನ ಬರಲೇಬಾರದು. ಇದು ಸಿಂಪಲ್ಲಾಗಿ ಹೇಳೋದಾದರೆ ನಾವೆಲ್ಲ ಕೂತಿದ್ದೇವೆ, ಒಂದು ಪದಾರ್ಥ ಇದೆ ಕತ್ತಲಲ್ಲಿದೆ, ಅದು ಕಾಣ್ತಾ ಇಲ್ಲ, ಕತ್ತಲಲ್ಲಿದೆ ಕಾಣ್ತಾ ಇಲ್ಲ. ಸೊ ಕತ್ತಲಲ್ಲಿ ಯಾವುದಿದೆ ಈಗ? ಘಟ ಇದೆ. ಕತ್ತಲಲ್ಲಿ ಘಟ ಇದೆ, ಘಟದ ಮೇಲೆ ಕತ್ತಲಿದೆ, ನೂರಾರು ಜನ ಕೂತಿದ್ದೇವೆ ನಾವೀಗ. ಆಗ ಒಬ್ಬನೇ ಬೆಳಕು ಬಿಡ್ತು, ಘಟದ ಮೇಲೆ ಬೆಳಕು ಬಿದ್ದರೆ ಒಬ್ಬನಿಗೆ ಕಾಣಿಸುತ್ತೆ, ಎಲ್ರಿಗೂ ಕಾಣಿಸುತ್ತೆ, ಅದು ಎಲ್ರಿಗೂ ಕಾಣಿಸುತ್ತೆ. ಅರ್ಥ ಆಯ್ತಾ ಈಗ? ಈ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದಮೇಲೆ ವಿಷಯದ ಮೇಲೆ ಅಜ್ಞಾನ ಇತ್ತು ಅಂತ ಆಗೋದಾದರೆ ವಿಷಯ ಒಬ್ಬನಿಗೆ ಕಂಡರೂ ಕೂಡ ಎಲ್ರಿಗೂ ಕಾಣಾಗಬೇಕು. ಅದ್ವೈತದ ಪ್ರಕಾರ ಒಬ್ಬ ವಿಷಯಾಶ್ರಿತ ಅಜ್ಞಾನ ಇದ್ದರೆ ಒಬ್ಬನಿಗೆ ಬ್ರಹ್ಮಜ್ಞಾನವಾಗ್ತಿರ್ಲಿಕ್ಕೆ ಏನಾಗಬೇಕಾಗ? ಉಳಿದವರೆಲ್ಲ ಬ್ರಹ್ಮಜ್ಞಾನ ಆಗಬೇಕು. ಮತ್ತೆ ನೀವು ಮಾಡಿ ನೀವು ಸಾಧನೆ ನಮಗೆ ಆಗಿ ಬರೋದು ಸರ್, ನೀವು ಸಾಧನೆ ಮಾಡ್ಕೊಂಡು ನಮಗೆ ಉಪಯೋಗ ಆಗೇ ಆಗುತ್ತಾಗ ಗೊತ್ತಾನೆ ಅಂತ ಕೇಳಕ್ಕೆ ಬರತ್ತೆ. ಅವ್ರು ಏನಂತ ಹೇಳಬೇಕೀಗ? ಪ್ರತಿಯೊಬ್ಬರು ಓದ್ಬೇಕು ಶಾಸ್ತ್ರ, ಪ್ರತಿಯೊಬ್ಬರು ಅಂಬ್ರಹ್ಮಾಸ್ತ್ರ ಹೇಳಬೇಕು, ಪ್ರತಿಯೊಬ್ಬರು ಅಂಬ್ರಹ್ಮಾಸ್ತ್ರ ಯಾಕೆ ಹೇಳಬೇಕು? ನೀವು ಹೇಳ್ಕೊಂಡಿದ್ದೀರಲ್ಲ, ನಿಮಗೆ ಜ್ಞಾನ ಬಂದ ನಮಗೂ ಬಂದಾಗ ಲೆಕ್ಕ ಅಲ್ಲ ಅಂತ ಕೇಳುತ್ತೆ. ಯಾವಾಗ ಪ್ರಶ್ನೆ ಬರೋದಿಲ್ಲ ಅಂತ ಕೇಳಿದರೆ ನಮ್ಮ ಒಬ್ಬೊಬ್ಬರಿಗೆ ಸಮಸ್ಯೆ ಇದೆ, ಒಬ್ಬೊಬ್ಬರಿಗೆ ಸಮಸ್ಯೆ ಇದೆ. ಅವಾಗ ಏನಾಯ್ತದ? ಈ ಕುರುಡ ಇದ್ದಾನೆ, ಎಷ್ಟು ಬೆಳಕಾಕಿದ್ರೂ ಕಾಣಿಸೋದಿಲ್ಲ ಅವನಿಗೆ, ಅಜ್ಞಾನ ಎಲ್ಲಿದೆ ಅವನಿಗೀಗ? ಇಲ್ಲಿದೆ ಈಗ. ಅರ್ಥ ಆಯ್ತಾ? ದೇರ್ಫೋರ್ ವಿಷಯಾಶ್ರಿತ ಅಜ್ಞಾನ ಅಂದರೆ ಒಬ್ಬನಿಗೆ ಆ ವಸ್ತು ಕಂಡ್ರೆ ಉಳಿದೆಲ್ಲರಿಗೂ ವಸ್ತು ಕಾಣಬೇಕು. ಸೊ ಬ್ರಹ್ಮಾಶ್ರಿತವಾಗಿ ಬ್ರಹ್ಮ ವಿಷಯ ಈಗ, ಬ್ರಹ್ಮಾಶ್ರಿತವಾಗಿ ಅಜ್ಞಾನ ಇದ್ದರೆ ಒಬ್ಬರಿಗೆ ಅಂಬ್ರಹ್ಮಾಸ್ತ್ರ ಜ್ಞಾನ ಬಂದರೆ ಉಳಿದವರೆಲ್ಲ ಜ್ಞಾನ ಬರೋದ್ರಿಂದ ನಮಗೆಲ್ಲ ಸಾಧನೆ ಮಾಡಿ ಅಂತ ಹೇಳಬಾರ್ದು ನೀವು. ಯಾತಕ್ಕೆ? ಒಬ್ಬರು ಮಾಡಿದ್ರೆ ಸಾಕಲ್ಲ, ವಿಷಯಾಶ್ರಿತನೇ ಅಜ್ಞಾನ, ಅದನ್ನು ಉತ್ತರ ಕೊಡ್ತಾರೆ. ಓದಿ ಅದು ವಿಷಯಾಶ್ರಯಂ ಚೇ ಅಜ್ಞಾನ ನಿವರ್ತತೆ ತರಿಹಿ ಏಕೇನ ಜ್ಞಾತಸ್ಯ ಘಟಸ್ಯ ಅನ್ಯೈಹಿ ಅಜ್ಞಾತತ್ವಂ ನಶ್ಯಾತ್. ವಿಷಯಾಶ್ರಿತವಾಗಿ ಅಜ್ಞಾನ ಇದ್ದರೆ ಒಬ್ಬನು ಘಟವನ್ನು ತಿಳಿದಾಗ ಉಳಿದವರಿಗೆ ಘಟ ತಿಳಿಯದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯದಿ ಅಜ್ಞಾನಂ ಘಟಾದಿ ವಿಷಯಾಶ್ರಯಂ ತದ್ಯಾಥಾತ್ಮಜ್ಞಾನೇನ ನಿವರ್ತತೆ ಇತ್ಯಂಗೀಕ್ರಿಯತೆ ತರ್ಹಿ ಏಕಸ್ಮಿನ್ ಘಟೇ ಬಹೂನಾಂ ಪಾಷಾಣತ್ವಾದಿನ ವಿಪ್ರತಿಪನ್ನಾನಾಂ ಏಕೇನ ಜ್ಞಾತಸ್ಯ ಘಟಸ್ಯ ಅನ್ಯೈರ ಅಜ್ಞಾತತ್ವಂ ನ ಸ್ಯಾತ್ ತಜ್ಞಾನೇನ ಅವಿದ್ಯಾಯಃ ನಿವೃತ್ತತ್ವ. ಒಬ್ಬನಿಗೆ ಜ್ಞಾನ ಬಂದ ತಕ್ಷಣ ಉಳಿದ್ರೆ ಎಲ್ಲ ಜ್ಞಾನ ಬರಬೇಕಾದ್ರಿಂದ ಪ್ರತಿಯೊಬ್ಬರ ಸಾಧನೆಗೆ ಅರ್ಥ ಇಲ್ಲ. ಇಂದ್ರಿಯ ಸನ್ನಿಕರ್ಷಾದಿ ಸಾಮಗ್ರಿ ಸದ್ಭಾವಾಚ್ಯ ನಹಿ ಆಲೋಕೇನ ತಮಸಿ ನಿವೃತ್ತೆ ಸಮನಸ್ಕ ಇಂದ್ರಿಯ ಸನ್ನಿಕೃಷ್ಟೋಪಿ ಘಟಃ ಕೇನಚಿತ್ ದೃಶ್ಯತೆ ಕೇನಚಿತ್ ನಾಯಿತಿ ಯುಜ್ಯತೆ. ಒಂದು ಬೆಳಕು ಬಂದ ಮೇಲೆ ಕತ್ಲು ಹೋದ ಮೇಲೆ ಅಲ್ಲಿ ಎಲ್ಲರಿಗೂ ಒಂದೇ ರೀತಿ ಕಣ್ಣುಗಳಿದ್ದಾಗ ಒಬ್ಬನಿಗೆ ಮಾತ್ರ ಕಂಡು ಇವರೊಬ್ಬನಿಗೆ ಕಾಣೋದಿಲ್ಲ ಅಂತ ಯಾಕೆ ಹೇಳ್ತಾರೆ? ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಯಾರಿಗೂ ವಸ್ತು ತೋರಿಸ್ಬೇಕಾಗಿರುತ್ತೆ, ಗೊತ್ತಾಯ್ತಾ? ನೀವು ಕಣ್ಣು ಮುಚ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ? ಅವನಿಗೆ ಮಾತ್ರ ಕಣ್ಣು, ಇವನ ಪ್ರಕಾರ ಎಲ್ಲರಿಗೂ ಕಾಣಬೇಕು. 10 ವರ್ಷ ಎಲ್ಲರೂ ಕಣ್ಣು ಮುಚ್ಕೊಂಡ್ರೆ ಕಾಣಬೇಕು ಅವನಿಗೆ, ಅರ್ಥ ಆಯ್ತಾ? ಈಗ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳೋ ಉದ್ದೇಶ ಏನಂದ್ರೆ ನಿಮಗೆ ಮಾತ್ರ ಕಾಣಬಾರದು ಅಂತೆ. ಸೊ ಕಣ್ಣು ಮುಚ್ಕೊಳ್ಳುವಿಕೆ ಯಾರಲ್ಲಿದೆ? ಆ ವ್ಯಕ್ತಿಯಲ್ಲಿ ಮಾತ್ರ ಇದೆ, ಅದು ಅಜ್ಞಾನ ಅವರಲ್ಲಿದೆ ಅಂತ ಆಯ್ತಾ. ದೇರ್ಫೋರ್ ಉಳಿದವನು ಕಣ್ಣು ತೆಗೆದವನಿಗೆ ಕಾಣಿಸಿದ್ರು ಕೂಡ ಕಣ್ಣು ಮುಚ್ಚವನಿಗೆ ಕಾಣಿಸೋದಿಲ್ಲ. ಯಾತಕ್ಕೆ ಅಜ್ಞಾನ ಎಲ್ಲಿ ಹೋಗ್ಕೊಂಡಿವಿ ನಾವೀಗ? ಅವನಲ್ಲಿ. ಆದ್ರೆ ವಸ್ತುವಿನಲ್ಲಿ ಮಾತ್ರ ಅಜ್ಞಾನ ಎದ್ದು ಹೋಗೋದಾಗಿದ್ರೆ ಅವನು ಕಣ್ಣು ತೆಗೆದ್ರು ಕಾಣಬೇಕು, ಕಣ್ಣು ಮುಚ್ಚಿದ್ರು ಕಾಣಬೇಕು, ಹೋಗ್ತಾನೆ? ಯಾತಕ್ಕೆ ಅಜ್ಞಾನ ಇರೋದೇ ನಿಲ್ತಾನೆ ಇರೋದು, ಅದನ್ನು ಹೇಳ್ತಾರೆ. ಅದನ್ನು ದೃಷ್ಟಾಂತ ನೋಡಿ. ನಹಿ ಆಲೋಕೇನ ತಮಸಿ ನಿವೃತ್ತೆ, ಆಲೋಕ ಅಂದ್ರೆ ದೀಪ, ಅದರಿಂದ ಕತ್ತಲೆ ಹೋದ ಮೇಲೆ ಸಮನಸ್ಕ ಇಂದ್ರಿಯ ಸನ್ನಿಕೃಷ್ಟೋಪಿ ಘಟಃ. ಒಬ್ಬನಿದ್ದಾನೀಗ, ಅವನು ಸಮನಸ್ಕ ಇಂದ್ರಿಯ ಸನ್ನಿಕೃಷ್ಟ, ಇಂದ್ರಿಯಗಳ ಕಾಂಟ್ಯಾಕ್ಟ್ ಆಗಿದೆ. ಅವನೊಂದು ಕಾರಣ ಕೊಡಬಹುದು, ಇಂದ್ರಿಯ ಕಾಂಟ್ಯಾಕ್ಟ್ ಆದ್ರೂ ಕಾಣೋದಿಲ್ಲ ಸ್ವಾಮಿ, ಆಬ್ಜೆಕ್ಟ್ ಬೆಂಡೆಡ್ ಆಗಿದ್ರೆ ಅಂತ ಹೇಳ್ಬೋದು. ಅದು ಸಮನಸ್ಕ ಅಂತ ಹೇಳಿಸ್ಬಿಟ್ರು. ಮನಸ್ಸು ಸರಿ ಇದ್ದು ಇಂದ್ರಿಯಗಳ ಕಾಂಟ್ಯಾಕ್ಟು ಆದಮೇಲೆ ಅಲ್ಲಿ ಬೆಳಕು ಬಿದ್ದ ಮೇಲೆ ಆ ವಸ್ತು ಏನಾಗಬೇಕು ಅವನಿಗೆ? ಕಾಣಲೇಬೇಕು. ಕಡಕೇನಚಿ ದೃಶ್ಯತೆ ಆಗ ಮಾತ್ರ ಎಲ್ಲರೂ ಅಂಥವರೇ ಇದ್ದಾರೆ. ಈಗ ಎಲ್ಲರೂ ಮನಸ್ಸು ಸರಿ ಇದ್ದಾರೆ, ಇಂಡೆ ಒಂದೇ ಕಡೆ ಎಲ್ಲರೂ ನೋಡ್ತಾ ಇದ್ದಾರೆ. ಈಗ ನೋಡಿದ ತಕ್ಷಣ ಏನಾಗಬೇಕದು? ಎಲ್ಲರೂ ಕಾಣಲೇಬೇಕು. ಅದು ಯಾಕೆ? ಎಲ್ಲಿತ್ತು ಕತ್ಲೆ, ಈಗ ಅದರಲ್ಲಿ ಇತ್ತು. ಆ ರೀತಿ ಇರೋದಾಗಿದ್ದರೆ ಬ್ರಹ್ಮಜ್ಞಾನ ಅನ್ನೋದು ಒಬ್ಬನಿಗೆ ಮಾತ್ರ ಬಂದರೆ ಸಾಕಾಗ್ತಿತ್ತು. ಇದು ಕೇನಚಿನ್ ನೈಯುಜ್ಯತೆ ಅಜ್ಞಾನ ಬಹುತ್ವಾತ್ ನೈವಮಿತಿ ಚೇತ್ ತರ್ಹಿ ಏಕಸ್ಮಿನ್ ಅಜ್ಞಾನೇ ನಿವೃತ್ತೇಪಿ ಅಜ್ಞಾನಾಂತರ ಸದ್ಭಾವಾತ್ ಸದ್ಭಾನ್ನಾಗಿಬಿಟ್ಟಿದೆ. ಸದ್ಭಾವಾತ್ ನ ಕೇನಾಪಿ ಘಟೋ ವಿಜ್ಞಾಯೇತ. ಮುಂದಿನ ಪ್ರಶ್ನೆ. ಅಜ್ಞಾನ ಬಹುತ್ವಾತ್ ನೈವಮಿತಿ ಚೇತ್, ನೋಡ್ರಿ ಅಜ್ಞಾನ ಭಾರಿ ಇದೆ ರೀ, ಒಬ್ರು ಒಂದು ಅಜ್ಞಾನ ಇದೆ ಕೇಳ, ತರ್ಹಿ ಏಕಸ್ಮಿನ್ ಅಜ್ಞಾನೇ ನಿವೃತ್ತೆ. ಓ, ಅಜ್ಞಾನ ಭಾರಿ ಇದೆಯಾ? ಒಂದೊಂದು ಅಜ್ಞಾನ ಹೋದ್ರೆ ಅದು ಮಾತ್ರ ಕಾಣಿಸುತ್ತಾ? ಕೇನಾ ಹಾಗಿದ್ರೆ ಅಜ್ಞಾನ ಭಾರಿ ಇದ್ದಾಗ ಸಿಕ್ಕಾಪಟ್ಟೆ ಅಜ್ಞಾನ ಇದೆ ತಾನೆ, ಅಂದಮೇಲೆ ಎಷ್ಟು ಬೆಳಗ್ಗೆ ಬಿಟ್ಟರು ಕಾಣಲೇಬಾರ್ದಾಗಿದ್ರೆ? ಯಾತಕ್ಕೆ? ಭಾರಿ ಅಜ್ಞಾನ ಇದೆಯಲ್ಲ, ಭಾರಿ ಅಜ್ಞಾನ ಇದ್ರೆ ಯಾರಿಗೂ ಕಾಣಬಾರದು. ಒಂದೇ ನೀವು ಬುಷಿಕ್ ಪಾತ್ರ ಅಜ್ಞಾನ ಇದ್ರೆ ಎಲ್ರಿಗೂ ಕಾಣಬೇಕು ಜ್ಞಾನ ಬಂದ ತಕ್ಷಣ. ಇದು ವಾದ. ಅಜ್ಞಾನ ಬಹುತ್ವ ನೈವ ಮಿತಿ ಚೇತ್ ತರ್ಹಿ ಏಕಸ್ಮಿನ್ ಅಜ್ಞಾನೇ ನಿವೃತ್ತೇಪಿ ಅಜ್ಞಾನಾಂತರ ಸದ್ಭಾವಾತ್ ನ ಕೇನಾಪಿ ಘಟೋ ವಿಜ್ಞಾಯೇತ. ಪ್ರತಿಪುರುಷನೀಯ ತಾನಿ ತಾನಿ ಇತಿ ಚೇನ್ನ. ಅವನು ಉತ್ತರ ಏನು ಕೊಡಬೇಕು ಅಂದರೆ, ಒಂದು ವಸ್ತು ಇದೆ, ಒಂದು ಬಟ್ಟೆ ಹೊಚ್ಚಿದ್ದಾರೆ, ಅದು ತೆಗೆದ ತಕ್ಷಣ ಎಲ್ರಿಗೂ ಕಾಣುತ್ತೆ, ಕರೆಕ್ಟು. ಬಟ್ ಒಂದು ಬಟ್ಟೆ ಹೊಚ್ಚಿದ್ರೆ ತುಂಬ ಬಟ್ಟೆ ಹೊಚ್ಚಿಬಿಟ್ಟಿದ್ದಾರೆ ಅಂತ ಕೇಳಿದರೆ, ಎಷ್ಟು ಬಟ್ಟೆ ತೆಗೆದ್ರು ಕೂಡ ಇನ್ನೊಂದು ಅಜ್ಞಾನ ಇರೋದು, ತಲೆ ಯಾರಿಗೂ ಕಾಣಿಸ್ಲೇಬಾರ್ದು. ಯಾಕೆ? ಇರೋದೆಲ್ಲಿ? ಬಟ್ಟೆ ವಸ್ತುವಿನ ಮೇಲೆ ಬಟ್ಟೆ ಇರೋದ್ರಿಂದ ಒಂದಿದ್ರೂ ಅಷ್ಟೇ, 1,000 ಇದ್ರೂ ಅಷ್ಟೇ, ಎಲ್ಲ ತೆಗೆಯುವರಿಗೂ ಕೂಡ ಒಬ್ಬನಿಗೂ ಕಾಣೋದಿಲ್ಲ. ಆಮೇಲೆ ಒಬ್ಬನಿಗೆ ಕಂಡ ಮೇಲೆ ಎಲ್ರಿಗೂ ಕಾಣಲೇಬೇಕು, ಇದು ನಿಯಮ. ಇದು ಅದೃಷ್ಟ ಕಲ್ಪನಾ ಪ್ರತಿಪುರುಷ ನಿಯತಾನಿ ತಾನಿ ಇತಿ ಚೇನ್. ಹಾಗಲ್ರಿ, ಪ್ರತಿಯೊಬ್ಬನಿಗೂ ಗಂಟು ಬಿದ್ದಿದೆ ಅಂತ ಹೇಳಿದ. ಕೊನೆಗೆ ಎಲ್ಲಿ ಬಂದ? ಈಗ ಪ್ರತಿಪುರುಷನಿಗೆ ಅಜ್ಞಾನ ಇದೆ ಅಂತ ಹೇಳಿದ. ಚೇನ್ನ ಅದೃಷ್ಟ ಕಲ್ಪನಾ ಪ್ರಸಂಗ. ಹಾಗಿದ್ರು ಬಹುಪುರುಷ ಎಲ್ಲಿಂದ ಬಂದ ನಿಮಗೆ ಇದಕ್ಕಿದ್ದಾಗೆ? ಇಷ್ಟೊತ್ತು ಒಬ್ಬನಂತ ಇದಕ್ಕೆ ಎಲ್ಲಿಂದ ತಂದ್ರಿ? ಅದೃಷ್ಟ ಕಲ್ಪನಾ ಆಯ್ತಲ್ಲ. ಅಜ್ಞಾನಸ್ಯ ವಿಷಯಾಶ್ರಯತ್ವಾದೇವಂ ಕಲ್ಪನೆ ಅನ್ಯೋನ್ಯಾಶ್ರಯತಾ ಸ್ಯಾತ್. ನೋಡಿ, ಅಜ್ಞಾನ ವಿಷಯಾಶ್ರಯ ಅಂತ ಹೇಳಿದ್ದೇನಲ್ಲ, ಅದಕ್ಕೋಸ್ಕರ ಈ ಮಾತು ಹೇಳಿದೆ ಅಂತ ಹೇಳಿದ. ಅದನ್ನೇ ತಪ್ಪು ಹೇಳಿದ್ದೆ ಅಂತ ತಿಳ್ಕೊಂಬಿಡು. ಇಲ್ಲಿ ಹೋದ್ರೆ ಅದು ಸಿದ್ಧಿ ಆಗೋದು, ಇದು ಸಿದ್ಧಿ ಆಗೋದಿಲ್ಲ, ಇದು ಸಿದ್ಧ ಅದು ಸಿದ್ಧಿ ಆಗೋದಿಲ್ಲ. ಕೊನೆ ಏನಾಯ್ತು ಅಲ್ಲಿಗೆ? ಅನ್ಯೋನ್ಯಾಶ್ರಯ ದೋಷ ಬಂತು. ವಿಷಯಾಚ್ಛಾದನಂತೂ ನಯನ ಪಟಲಾಧಿವತ್ ಪ್ರತಿಪುರುಷಮಾಶ್ರಿತೈಹಿ ಏವ ಅಜ್ಞಾನೈಹಿ ಯುಕ್ತಂ. ವಿಷಯಾಚ್ಛಾದನಂತೂ, ವಿಷಯಾಚ್ಛಾದನ ಹೇಗಿರಬೇಕು ಅಂದರೆ ನಯನ ಪಟಲಾಧಿವತ್ ಕಣ್ಣಿನ ರೆಪ್ಪೆ, ನಯನ ಪಟ ಕಣ್ಣಿನ ರೆಪ್ಪೆ. ಕಣ್ಣಿನ ರೆಪ್ಪೆ ಹೇಗಿದೆ ಅಂದರೆ ಎಷ್ಟೇ ಬೆಳಕಿದ್ರು ನೋಡೋದಿಲ್ಲ ಅಂತಾನೆ, ಕಾಣಿಸೋದಿಲ್ಲ. ಯಾತಕ್ಕೆ? ಇಲ್ಲಿ ಬಂತೀಗ, ಇಲ್ಲಿ ಬಂತೀಗ. ವಸ್ತು ತೆರೆ ಹಾಕೋದು ಬೇರೆ, ಕಣ್ಣೇ ಮುಚ್ಕೊಳ್ಳೋದು ಬೇರೆ. ವಸ್ತು ತೆರೆ ಹಾಕಿದ್ರೆ ಏನಾಗುತ್ತೆ? ಸುತ್ತಮುತ್ತ ಯಾರಿಗೂ ಕಾಣೋದಿಲ್ಲ. ಕಣ್ಣು ಮುಚ್ಕೊಂಡ್ರೆ ಏನಾಗುತ್ತೆ? ಇವನಿ ಮಾತ್ರ ಕಾಣೋದಿಲ್ಲ. ಅದು ಪ್ರತಿ ಪುರುಷ ನಿಯತ ಅಂತ ಕರೀತಾರೆ. ಪ್ರತಿ ನಿಮಿಷ ಪುರುಷ ನಿಯತ ಅಂದ್ರೆ ಏನು? ಈಚ್ ಅಂಡ್ ಎವರಿ ಇಂಡಿವಿಜುವಲ್ಗೆ ಅಟ್ಯಾಕ್ ಆಗೋದಿಲ್ಲ. ಇಂಡಿವಿಜುವಲ್ಲಿ ಬಂದಾಗ ಇದು ಮಾಸ್ ರೋಗ ಬೇರೆ, ಹೆಚ್ಚು ಸಾಂಕ್ರಾಮಿಕ ರೋಗ ಇವೆಲ್ಲ ರೋಗ ಕರೆಯೋದಿಲ್ಲ ನಾವೀಗ. ಒಬ್ಬನಿಗೆ ಬರೋದು ಬೇರೆ. ಯಾವ ಲೆಕ್ಕದಲ್ಲಿ? ವಿಷಯಾಚ್ಛಾದರಂತೂ ನಯನ ಪಟಲಾಧಿಪತ್ ಪ್ರತಿ ಪುರುಷ ಮಾಶ್ರಿತೈರೇವ ಅಜ್ಞಾನೈರ್ಯುಕ್ತಂ. ಆರೋಪ್ಯ ಅಸತ್ವಸ್ಯ ಪ್ರತಿಪಾದಿತತ್ವಾತ್ ನ ತದುಪಾದಾನ ಅಪೇಕ್ಷಾ ಅಸ್ತಿ. ತದೇವಂ ನ ಜ್ಞಾತವ್ಯ ಪರಬ್ರಹ್ಮಾಶ್ರಯ ಅಜ್ಞಾನಂ ಯುಕ್ತಮಿತಿ ನ ಆತ್ಮಾಶ್ರಯ ಜ್ಞಾನ ನಿವರ್ತಕತ್ವೇನ ವೇದಾಂತ ವಾಕ್ಯಜನಿತ ವಿಜ್ಞಾನಸ್ಯ ಆತ್ಮಜ್ಞಾನತ್ವ ಸಿದ್ಧಿ ಕಿಂಚ ಅಸ್ತುವ ಆತ್ಮಜ್ಞಾನ ತಥಾಪಿ ನ ವೇದಾಂತ ವಾಕ್ಯಜನಿತ ವಿಜ್ಞಾನಸ್ಯ ಆತ್ಮಜ್ಞಾನತ್ವ ಸಂಭವತಿ. ಇದಿಷ್ಟು ಒಂದು ಘಟ್ಟ ಮುಗೀತೀಗ, ನೆಕ್ಸ್ಟ್ ಘಟ್ಟ ತಗೋತಾರೆ. ಈಗ ಬ್ರಹ್ಮನ ಬಗ್ಗೆ ಅಜ್ಞಾನ ಇದೆ, ಅದು ಹೋಗ್ಬೇಕು ಅಂತ ಹೇಳ್ತೀರಲ್ಲ, ಹೋಗ್ಲಿ ಬಿಡು. ಬ್ರಹ್ಮನ ಬಗ್ಗೆ ಅಜ್ಞಾನ ಇರೋದ್ರಿಂದ ಯಾರ ಬಗ್ಗೆ ಜ್ಞಾನ ಬರಬೇಕು ಅಂತಾಯ್ತು? ಯಾರ ಬಗ್ಗೆ ಜ್ಞಾನ ಬರಬೇಕೀಗ? ಬ್ರಹ್ಮನ ಬಗ್ಗೆ ಬರಬೇಕು. ಇಷ್ಟು ಒಪ್ಕೊಂಡ ಮೇಲೆ ನಿಮ್ಮ ಬ್ರಹ್ಮನಿಗೆ ಜ್ಞಾನ ಬರೋದು ಏನಪ್ಪ ಅಂತ ಕೇಳ್ತಾರೆ. ಬ್ರಹ್ಮನಿಗೆ ಜ್ಞಾನ ಬರಬೇಕಾ? ಏನು ಜ್ಞಾನ ಬರಬೇಕು ಅವನಿಗೆ? ಏನು ಜ್ಞಾನ ಬರಬೇಕು ನಿಮ್ಮ ಪ್ರಕಾರ? ಬ್ರಹ್ಮ ಏನು? ಬ್ರಹ್ಮ ಸ್ವಪ್ರಕಾಶ, ಮತ್ತು ಇನ್ನೊಬ್ಬರಿಗೆ ಪರಪ್ರಕಾಶ ಅಲ್ಲ ಅವನು. ಗೊತ್ತಾಯ್ತಾ? ಈಗ ಬ್ರಹ್ಮ ಇನ್ನೊಬ್ಬರಿಗೆ ಕಾಣೋದಿಲ್ಲ ಅಂತ ಅರ್ಥ. ಇನ್ನೊಬ್ಬರಿಗೆ ಕಾಣೋದೇ ಇಲ್ಲ, ಸೊ ಕಾಣೋವರೆಗೂ ಅಜ್ಞಾನ ಹೋಗೋದಿಲ್ಲ. ಸೊ ಕಾಣಲಾರದ ಬ್ರಹ್ಮನನ್ನ ಏನಂತ ತಿಳ್ಕೊಳ್ಳೋದಾಗಿದ್ರೆ ಬ್ರಹ್ಮಜ್ಞಾನ. ಮತ್ತೆ ಇನ್ನೊಂದು ಪ್ರಶ್ನೆ ಇದೆ, ನಿರ್ಗುಣ ಅವನು, ವಿಷಯತ್ವ ಅವನಲ್ಲಿಲ್ಲ. ಅವನ ಆಬ್ಜೆಕ್ಟ್ ಜ್ಞಾನಕ್ಕೆ ಆಬ್ಜೆಕ್ಟ್ ಆಗೋಗಿಲ್ಲ ಅವನೀಗ, ಜ್ಞಾನಕ್ಕೆ ಆಬ್ಜೆಕ್ಟ್ ಆಗೋದಿಲ್ಲ ಅನ್ನೋ ತಿಳ್ಕೊಳ್ಳೋದೇನು ಬಂತೀಗ? ಈ ಪ್ರಶ್ನೆ ಬಂತೀಗ. ಇಷ್ಟೆಲ್ಲ ಒಂದು ಅಜ್ಞಾನದ ಪ್ರಶ್ನೆ, ಒಂದು ಪ್ರಶ್ನೆ. ಅಜ್ಞಾನ ಎಂದು ಒಪ್ಕೊಂಡ್ರೂ ಕೂಡ ಅದು ಹೋಗಬೇಕಾದ್ರೆ ಜ್ಞಾನ ಬರಬೇಕು ಅಂತ ಆಯ್ತೀಗ. ಸೊ ಹೋಗ್ಬೇಕಾದ್ರೆ ಜ್ಞಾನ ಬರಬೇಕಾದ್ರೆ ಜ್ಞಾನ ಬರುವಿಕೆ ಯಾರ ಬಗ್ಗೆ ಆಗ್ಬೇಕೀಗ? ವಸ್ತುವಿನ ಬಗ್ಗೆ ಜ್ಞಾತೃವಿಗೆ ಜ್ಞಾನ ಬರಬೇಕು. ಅವನು ಕಾಣಲ್ಪಡಬೇಕು, ಅವನು ಹೊರಗಿಂದ ಕಾಣಲ್ಪಡೋ ವ್ಯಕ್ತಿನೇ ಅಲ್ಲ ಅವನು, ಸ್ವಪ್ರಕಾಶ. ಕಾಣಲ್ಪಡದಿರೋ ವ್ಯಕ್ತಿನ ನೋಡು ಅಂತ ಏನು ಮಾಡ್ಬೇಕೀಗ? ವಾಸ್ತೆನ ಮೂಗೆ ಇಲ್ಲ ಅವನಿಗೆ, ವಾಸ್ತೆ ನೋಡು. ಎಷ್ಟು ದಿವಸ ನೋಡಿದ್ರು ವಾಸ್ತೆ ಕಣ್ಣಿಗೆ ಕಾಣ? ಯಾತಕ್ಕೆ? ಆ ಸಂಬಂಧಪಟ್ಟ ಇಂದ್ರಿಯ ಅವನಿಗೆ ವಿಷಯ ಅಲ್ಲ. ಸರಿ, ಬ್ರಹ್ಮ ಅದಕ್ಕೆ ವಿಷಯ ಅಲ್ಲ ಅಂದಮೇಲೆ ವೇದಾಂತಕ್ಕೂ ವಿಷಯ ಅಲ್ಲ, ಇನ್ಯಾವುದಕ್ಕೂ ವಿಷಯ ಅಲ್ಲ, ಅವ್ನು ತಿಳ್ಕೊಳ್ಳೋ ಚಾನ್ಸೇ ಇಲ್ಲ ಅಂದಮೇಲೆ ಆತ್ಮಜ್ಞಾನ ಬರೋದು ಹೇಗೀಗ? ನಿಮ್ಗೆ ಆತ್ಮಜ್ಞಾನ ಇದೆ, ಆತ್ಮ ಅಜ್ಞಾನ ಇದೆ, ಒಪ್ಪೋಣ. ಆತ್ಮಜ್ಞಾನಕ್ಕೇನು ಅಹೋಲಕ್ಕೇನು ಬೇಕು ನಮಗೆ? ಆತ್ಮಜ್ಞಾನ ಬೇಕು. ಆತ್ಮಜ್ಞಾನ ಯಾವಾಗ ಬರುತ್ತೆ? ಆತ್ಮಜ್ಞಾನಕ್ಕೆ ವಿಷಯನಾಗೋದಾದರೆ. ನಿಮ್ಮ ಆತ್ಮಜ್ಞಾನಕ್ಕೆ ವಿಷಯನಾಗೋ ಚಾನ್ಸ್ ಇಲ್ಲ. ಯಾತಕ್ಕೆ? ನಿರ್ಗುಣ ಫಸ್ಟ್ ಅವನು, ನಿರ್ಗುಣ ಒಂದು, ಸ್ವಪ್ರಕಾಶ ಒಂದು. ಅವನ ಬಗ್ಗೆ ಏನು ತಿಳ್ಕೊಳ್ಳೋದು ಈ ಮಧ್ಯೆ? ಎಂದೆಂದೂ ಸಾಧ್ಯ ಇಲ್ಲ. ಅದು ಮುಂದಿನ ಆರ್ಗ್ಯುಮೆಂಟ್, ಅದು ನಾಳೆ ದಿವಸ. ಏನಂತ? ಅದೇ ಅಜ್ಞಾನ ನಿವೃತ್ತಿ ಆಗ್ಬೇಕು. ಸರಿ ಆಯ್ತು. ಈಗ ಅಜ್ಞಾನ ನಿವೃತ್ತಿ ಆಗ್ಬೇಕಾದ್ರೆ ಕೂಡ ಏನಾಗ್ಬೇಕೀಗ? ಯಾವ್ದ್ರ ಬಗ್ಗೆ ಅಜ್ಞಾನ ಇದೆ ಅದ್ರ ಬಗ್ಗೆ ನಿವೃತ್ತಿ ಆಗ್ಬೇಕು. ಸೊ ನಿವೃತ್ತಿ ಆಗೋದು ಯಾವಾಗ? ಅಜ್ಞಾನ ಜ್ಞಾನ ಬಂದ ಮೇಲೆ ಮಾತ್ರ. ಸೊ ಆತ್ಮಜ್ಞಾನ ನಾವಲ್ಲ, ಅವ್ನು ಹೇಳೋಕ್ಕಾಗಲಿಲ್ಲ ಇಷ್ಟೊತ್ತು ಕೂಡ, ಇಷ್ಟೊತ್ತು ಅವ್ನು ಹೇಳೋದಕ್ಕಾಗಲಿಲ್ಲ. ಬ್ರಹ್ಮಜ್ಞಾನ ಬಾಯ್ಬಿಟ್ಟು ಇಟ್ಕೊಂಡು ಅಷ್ಟೇ ಹೊರತು ಆತ್ಮಜ್ಞಾನದಿಂದ ಆತ್ಮಜ್ಞಾನ ನಿವೃತ್ತಿ ಅಲ್ಲ. ಆತ್ಮಜ್ಞಾನ ನಿವೃತ್ತಿ ಆಗಿಬಿಟ್ರೆ ಸಾಕು, ಏನಾಗುತ್ತೆ? ಏನಾಗುತ್ತೆ? ಜ್ಞಾನ ಬರುತ್ತೆ ಅಂತ ಹೇಳಿಬಿಟ್ಟ. ಆತ್ಮ ಅಜ್ಞಾನ ನಿವೃತ್ತಿ ಆಗೋದು ಹೇಗೆ? ಆಯ್ತು, ಅಜ್ಞಾನ ನಿವೃತ್ತಿ ಆಗ್ಬೇಕಾದ್ರೆ ಏನ್ ಬೇಕೀಗ? ಪ್ರತಿಬಂಧಕ್ಕೆ ಹೋಗ್ಬೇಕು. ಎಲ್ಲಿರುತ್ತೋ ಅಜ್ಞಾನ ಅಲ್ಲಿ ಹೋಗ್ಬೇಕು ಅಷ್ಟೇ ತಾನೇ. ಅಜ್ಞಾನ ಇರೋ ಜಾಗದಲ್ಲಿ ಹೋಗ್ಬಿಡ್ಬೇಕೀಗ. ಎಲ್ಲಿ ಹೋಗ್ಬೇಕಾದೀಗ? ಬ್ರಹ್ಮನಲ್ಲಿ ಹೋಗಾಗಿಲ್ಲ. ಯಾಕೆ? ಅವನು ಸ್ವಪ್ರಕಾಶ, ಇನ್ನೊಬ್ಬರಿಂದ ಪ್ರಕಾಶಿತ ಆಗೋ ಚಾನ್ಸೇ ಇಲ್ಲ. ನಮ್ಗೆ ಅಜ್ಞಾನ ಬಂದ್ಬಿಟ್ಟಿದೆ. ಈಗ ಅಜ್ಞಾನ ಬಂದ್ಬಿಟ್ಟಿದೆ ಅವನ ಪ್ರಕಾರ. ಆತ್ಮವಿಷಯಕ್ಕೆ ಅಜ್ಞಾನ ಇದೆ, ಅವನ ಬಗ್ಗೆ ಬೆಳಕು ಬರೋ ಚಾನ್ಸೇ ಇಲ್ಲ. ಅಜ್ಞಾನ ಬರಬೇಕಾದ್ರೂ ಕೂಡ ಮೊದಲು ಪ್ರಶ್ನೆ ಏನಿದೆ? ಬ್ರಹ್ಮನಿಗೆ ಅಜ್ಞಾನ ಬರೋಹಾಗಿಲ್ಲ. ಯಾಕೆ? ಸ್ವಪ್ರಕಾಶ ಅವನು. ಬ್ರಹ್ಮನ ಪದಾರ್ಥ ಇನ್ನೊಂದು ಇಲ್ಲೇ ಇಲ್ಲ. ಅದೊಂದು ದೊಡ್ಡ ಇನ್ನೊಂದು ಸಮಸ್ಯೆ, ಬೇಸಿಕ್ ಪ್ರಾಬ್ಲಮ್ ದುಡ್ಕೊಂಡ್ಬಿಟ್ಟಿದೆ. ಈಗ ಅಜ್ಞಾನ ಬ್ರಹ್ಮನಿಗೆ ಅಂತ ಹೇಳ್ತು ಬೇರೆಯವ್ರಿಗೆ ಹೇಳ್ತೀರೋ? ಬ್ರಹ್ಮನಿಗೆ ಹೇಳಾಗಿಲ್ಲ, ಸ್ವಪ್ರಕಾಶ. ಬೇರೆಯವ್ರಿಗೆ ಹೇಳಾಗಿಲ್ಲ, ಇಲ್ಲೇ ಇಲ್ಲ ಅವನು, ಇಲ್ಲೇ ಇಲ್ಲ. ಮತ್ತೆ ಎಲ್ಲಿದೆ ಬಂತೀಗ? ಅದಿಟ್ಕೊಂಡು ಇನ್ನು ಆತ್ಮ ಅಜ್ಞಾನ ಆ ಒಂದು ಸ್ಟೇಜ್ ನಿಲ್ಲಿಸಿದ ಮೇಲೆ ಇನ್ನು ಒಂದು ಈ ಪದಾರ್ಥ ಇಟ್ಕೊಬೋಣ. ಬ್ರಹ್ಮ ಇದ್ದಾನೆ, ಅವನಿಗೆ ಅಜ್ಞಾನ ಇದೆ, ಅದು ಅಜ್ಞಾನ ಹೋಗಬೇಕು, ಬ್ರಹ್ಮಜ್ಞಾನ ಬರಬೇಕು ಅಂತ ಹೇಳಿದರೆ ಬ್ರಹ್ಮಜ್ಞಾನ ಬರೋದು ಅಂದ್ರೆ ಏನು ಮತ್ತೆ ಕೇಳ್ತಾರೆ. ಅಜ್ಞಾನ ವಿಷಯ ಮುಗೀತೀಗ. ಜ್ಞಾನ ಬರೋದು ಅಂದ್ರೆ ಹೇಗೆ? ಆ ಪ್ರೊಸೆಸ್ ಮಾಡ್ತಾರೆ. ಅಜ್ಞಾನದ ವಿಷಯ ಕ್ಲೋಸ್, ಜ್ಞಾನದ ವಿಷಯ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ವಿಷಯದಲ್ಲಿ ಜ್ಞಾನ ಬರಬೇಕಾದ್ರೆ ಏನು ಏನೇನು ಬೇಕು ನಮಗೆ? ಇದರಿಂದ ನಮಗೇನು ಉಪಯೋಗ ಆಗುತ್ತೆ? ಈಗ ಅದ್ವೈತರು ಬೈಕೊಂಡು ಹೋಗೋ ವಿಚಾರ ಒಂದು ಕಡೆ ಇರಲಿ, ನಮಗೂ ಕೂಡ ಜ್ಞಾನ ಬರೋದಕ್ಕೆ ಏನಾಗಬೇಕು? ಒಂದು ದಾರಿ ಇದೆ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಸೊ ನಾಳೆ ದಿವಸ ಎಷ್ಟೊತ್ತಿಗೆ ಇದೆ ಪಾಠ ನಿಮಗೆ? ಹಾಂ, 9 ಗಂಟೆ. ಹಾಂ, ಆಮೇಲೆ 9 ಗಂಟೆಗೆ ಅಲ್ಲಿದ್ದರೆ ಸೊ 8:30 ಮುಗಿಸ್ಬೇಕಾಗಿತ್ತು. ಹೌದಲ್ಲ ಸರ್? ನಾಳೆ ಒಂದು ದಿವಸ ಅಷ್ಟೇ ಅಲ್ಲ, ನಾಳೆ ಒಂದೇ ದಿವಸ. ಸೊ ನಾಳೆ ಒಂದು ದಿವಸ 9 ಗಂಟೆಗೆ ವಿದ್ಯಾಪೀಠದಲ್ಲಿ ಜೈತಿರುದ್ದ ಎರಡು ಕಡೆಯೂ ಪಾಠ ಇದೆಯಂತೆ. ಅದಕ್ಕೆ ನಾಳೆ ಮಾತ್ರ 7:30 to 8:30 ನಾಳೆ ಮಾತ್ರ, ಉಳಿದಂತೆ 8-9 ಇರುತ್ತೆ. ನಾಳೆ ಟೈಮ್ ಚೇಂಜ್ ಆಫ್ ಟೈಮ್ ನೋಡಿ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಸದಾ.